శ్రీగురుభ్యో నమః. హరి ఓం. వందే వంద్యం విధిభవమహేంద్రాదివృందారకేంద్రై వ్యక్తం వ్యాప్తం సుగుణగణతో దేశతః కాలతశ్చ భూతావద్యం సుఖతిథిమయైర్మంగళైర్యుక్తమంగైః సానాథ్యన్నో విదధదధికం బ్రహ్మనారాయణాఖ్యం భూషారత్నం భువనవలయస్యఖిలాశ్చర్యరత్నం లీలారత్నం జలధిదుర్దేవతామౌళిరత్నం చింతారత్నం జగతి భజతాం సత్సరోజద్యురత్నం కౌసల్యాయాలసతు మమహరన్మండలే పుత్రరత్నం ఆపాదమౌళిపర్యంతం గురునామాకృతిం స్మరేత్ తేన విఘ్నాః ప్రణశ్యంతి సిద్ధ్యంతి చ మనోరథాః. హయగ్రీవం చిదానంద విగ్రహం సదనుగ్రహం దశగ్రీవచ్చిదం శాపాన్మణిగ్రీవ విమోచనం సుగ్రీవాభయదం సమ్యగుగ్రసేన విభూతిదం ఉగ్రవిగ్రహహంతారం భక్తాభయకరగ్రహం స్వనామగ్రహణాదేవ నిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం. ಆಖ್ಯಾನದಲ್ಲಿ ಬಂದಿರತಕ್ಕಂಥ ಗುರುರಾಜರ ವಿಶಿಷ್ಟವಾಗಿರತಕ್ಕಂಥ ಮಹಿಮೆಗಳನ್ನು ಸಂಗ್ರಹ ಮಾಡಿ ಕೆಲವು ಹೇಳಿದ್ದೆ. ಇನ್ನೊಂದು ಅವರು ತಿಳಿಸಿದಂಥ ಒಂದು ವಿಚಾರ, ಅದರಿಂದ ಅವರ ಮಹತ್ವ ಎಷ್ಟು ಅಂತ ಗೊತ್ತಾಗ್ತದೆ. ಭೇರಿ ಸಂಖ್ಯ ಮೃದಂಗೈಶ್ಚ ಪಣಹಾನಕ ಗೋಮುಖೈ ಕಹಾಳತಾಳ ಸಮ್ಮಿಶ್ರೈ ದುಂದುಭಿ ಸಿಂಧು ನಿಸ್ವನೈ ತೌರ್ಯತ್ರಿಕೈರ್ ನೃತ್ಯ ಗೀತೈರ್ ಬಾದಿತ್ರೈರ್ ಭೃತ್ಯ ಸಂಸ್ಥವೈ ಭಾತಿ ತ್ರಿವಿಕ್ರಮೋ ಎಂ ಮೇ ಮನೋರಥ ಮಹೋತ್ಸವೇ. ರಾಜರಾಜರು ತಾವು ಮುಂದೆ ನೋಡ್ತಕ್ಕಂಥ ತ್ರಿವಿಕ್ರಮ ರಥೋತ್ಸವವನ್ನು ಸ್ವಪ್ನದಲ್ಲಿ ಆ ವಿಪ್ರರಿಗೆ ಹೇಳಿದ್ದಾರೆ. ಬಹಳ ಕಾಲದ ಮೇಲೆ ನಡೀತಕ್ಕಂಥದ್ದು. ಅವರು ಆ ವಿಪ್ರರು ವೃಂದಾವನಾಚಾರ್ಯರಾಗಿ ಜನ್ಮ ಎತ್ತಿದಾಗ, ಆಗ ವೃಂದಾವನಾಚಾರ್ಯರಾದಾಗ ಅವರೇನು ತ್ರಿವಿಕ್ರಮ ದೇವರ ರಥೋತ್ಸವ ಮಾಡಿಸ್ತಾರೆ, ಯಾವ ರೀತಿ ವೈಭವವಾಗಿ ನಡೆಸ್ತಾರೆ, ಅದನ್ನೆಲ್ಲ ಮೊದಲೇ ತಮ್ಮ ಮನೋರಥದಲ್ಲಿ ಕಂಡುಕೊಂಡು ಅದನ್ನು ಸ್ವಪ್ನದಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೀಗೆ ನಾನು ತ್ರಿವಿಕ್ರಮ ರಥೋತ್ಸವವನ್ನು ನೋಡ್ತೇನೆ ಅಂತನ್ನೋದನ್ನು ತಿಳಿಸ್ತಾ, ಇದೊಂದು ದಿವ್ಯವಾಗಿರ್ತಕ್ಕಂಥ ಶಕ್ತಿ. ಅದು ಬಹಳ ವಿಶೇಷ ಭಗವದ್ ಅನುಗ್ರಹ ಪಾತ್ರರಿಗೆ ಹಾಗಾಗ್ತದೆ. ಹಾಗೆ ವೇದವ್ಯಾಸ ದೇವರು ಅವತಾರ ಮಾಡಿದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯಿಂದ ಅವರು ಮುಂದೆ ನಡೆಯುವಂಥ ಮಹಾಭಾರತ ಯುದ್ಧ ಅದನ್ನೆಲ್ಲ ಮೊದಲೇ ಕಂಡಿದ್ರಂತೆ. ಮಹಾಭಾರತ ರಚನೆ ಆದದ್ದು ವ್ಯಾಸಾವತಾರ ಆದ ಕೂಡಲೇ. ವ್ಯಾಸಾವತಾರ ಆಗಿ ಮಹಾಭಾರತ ರಚನೆ ಆಗಿ ಎಷ್ಟೋ ವರ್ಷ ಆದಮೇಲೆ ಪಾಂಡವರು ಹುಟ್ಟಿದ್ರು, ಕೌರವರು ಪಾಂಡವರು ಹುಟ್ಟಿದ್ದು, ಅವರ ಯುದ್ಧ ಎಲ್ಲ ಆಮೇಲೆ ನಡೀತದೆ. ಯುದ್ಧ ಆದಮೇಲೆ ಮಹಾಭಾರತ ಬರೆದಿದ್ದಲ್ಲ, ಮಹಾಭಾರತ ಬರೆದ ಮೇಲೆ ಯುದ್ಧ ಆಯ್ತು. ಅದೊಂದು ಬಹಳ ವಿಚಿತ್ರ. ಏನಾದರೂ ಒಂದು ಘಟನೆ ನಡೆದ್ರೆ ಆ ನಡೆದದ್ದನ್ನೇ ಸರಿಯಾಗಿ ವರದಿ ಮಾಡಲಿಕ್ಕೆ ಬರೋದಿಲ್ಲ, ಯದ್ವಾ ತದ್ವಾ ಆಗಿಬಿಡ್ತದೆ. ಮುಂದೆ ನಡೆಯುವಂಥ ಮಹಾಭಾರತ ಯುದ್ಧವನ್ನು ಮೊದಲೇ ಹೇಳಿದ್ದಾರೆ. ವ್ಯಾಸ ಷಟ್ಶತ ವರ್ಷೀಯ ಧೃತರಾಷ್ಟ್ರ ಮಜೀ ಜನತ ಅಂತ ವ್ಯಾಸರು ಅವತಾರ ಮಾಡಿ 600 ವರ್ಷ ಆದ ಮೇಲೆ ಧೃತರಾಷ್ಟ್ರ ಹುಟ್ಟಿದ್ದು. ವ್ಯಾಸರಿಗೆ 600 ವರ್ಷ ಆದಾಗ ಧೃತರಾಷ್ಟ್ರ ಹುಟ್ಟಿದ್ದು. ವ್ಯಾಸರು ಅವತಾರ ಆದ ಕೂಡಲೇ ಮಹಾಭಾರತ ಬರ್ತಿದ್ದಾರೆ. ಅಂದ್ರೆ ಸುಮಾರು 600 ವರ್ಷಕ್ಕಿಂತ ಮುಂಚೆ ಮಹಾಭಾರತ ರಚನೆ ಆಗಿದೆ. ಆಮೇಲೆ ಆ ವ್ಯಕ್ತಿಗಳೆಲ್ಲ ಹುಟ್ಟಿದ್ದು, ಅವ್ರ ಮಾತುಕತೆ, ಅವ್ರ ಜಗಳ, ಕಲಹ, ಯುದ್ಧ ಅದೆಲ್ಲ ನಡೆದಿದ್ದಾಮೇ. ಅಂದ್ರೆ ಅವ್ರು ಯಾವ್ಯಾವತ್ತು ಏನೇನು ನಡೀತದೆ ಘಟನೆ, ಯಾರ್ಯಾರಿಗೆ ಏನು ಹೆಸರಿರ್ತದೆ, ಯುದ್ಧದಲ್ಲಿ ಯಾವ ಕ್ಷಣದಲ್ಲಿ ಯಾರು ಸಾಯ್ತಾರೆ, ಏನೇನಾಗ್ತದೆ, ಅದೆಲ್ಲ ಮೊದಲೇ ಕಂಡುಕೊಂಡು ವೇದವ್ಯಾಸದೇವರು ಮಹಾಭಾರತ ರಚನೆ ಮಾಡಿದ್ದು. ಆಮೇಲೆ ವರದಿ ಮಾಡಿದ್ದಲ್ಲ. ಆದ್ರಿಂದಲೇ ಕೋಶ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತಾರೆ. ಈ ರೀತಿ ಮಹಾಭಾರತ ರಚನೆ ಮಾಡಬೇಕಾದ್ರೆ ಸಾಕ್ಷಾತ್ ಪರಮಾತ್ಮ ನಾರಾಯಣನಲ್ಲದೆ ಇದ್ರೆ ಇನ್ಯಾರಿಗೆ ಸಾಧ್ಯ ಅಂತ. ಇಲ್ದಿದ್ರೆ 100,000 ಶ್ಲೋಕ ಮಹಾಭಾರತ ಬರೆದು ಬಿಡ್ಬೋದು, 4 ಜನ ಟೀಮ್ ಮಾಡಿಕೊಂಡು 1,00,000 ಶ್ಲೋಕ ಬರಿಬಹುದು. ಆದ್ರೆ ಮುಂದೆ ನಡೆಯೋದನ್ನ ಮೊದಲೇ ಕಂಡುಕೊಂಡು 100,000 ವರ್ಷಕ್ಕಿಂತ ಮುಂಚೆನೆ ಕಂಡುಕೊಂಡು ಬರ್ತಿದ್ದಿದೆಯಲ್ಲ, ಇದು ಬಹಳ ವೈಶಿಷ್ಟ್ಯ. ಹಾಗೆ ರಾಜರು ವಿಪ್ರನಿಗೆ ಸ್ವಪ್ನದಲ್ಲಿ ಹೇಳುವಾಗ ಮುಂದೆ ನಡೀತಕ್ಕಂತಹ ತ್ರಿವಿಕ್ರಮ ರಥೋತ್ಸವ ಹೀಗೆ ಹೀಗೆ ನಡೀತದೆ ಅಂತನ್ನೋದನ್ನ ಮೊದಲೇ ಹೇಳಿ ಹೋಗಿದ್ರು. ಭಾತಿ ತ್ರಿವಿಕ್ರಮೋ ಎಮ್ಮೆ ಮನೋರಥ ಮಹೋತ್ಸವೇ ಅಂದ್ರೆ ಇದಕ್ಕೆ ಮನೋರಥ ಅಂತ ನನ್ನ ಮನಸ್ಸಿನಲ್ಲಿ ಹೀಗೆ ಕಾಣ್ತಾ ಇದೆ, ಮುಂದೆ ನಡೆಯೋದು ಕಾಣ್ತಾ ಇದೆ. ಅದರಲ್ಲಿ ಮಹೋತ್ಸವದಲ್ಲಿ ಅನೇಕ ನಾನಾ ವಾದ್ಯ ಘೋಷಗಳಲ್ಲಿ ತ್ರಿವಿಕ್ರಮ ದೇವರ ವೈಭವದ ಉತ್ಸವ ನಡೀತದೆ. ಸುತ್ತಲೂ ಆ ದೇವಸ್ಥಾನದ ಸುತ್ತಲೂ 4 ಬೀದಿಯಲ್ಲಿ ರಥೋತ್ಸವ ನಡೀತದೆ. ಅನೇಕ ದೀಪಗಳ ಅಲಂಕಾರಗಳಿರ್ತದೆ, ಭಕ್ತರು ಸೇರಿರ್ತಾರೆ, ದೇವದೊಂದು ದೇವಲೋಕದ ವಾದ್ಯಗಳು ಮೊಳಗ್ತಾವೆ, ಗಂಧರ್ವರು ಗಾನ ಮಾಡ್ತಾರೆ, ಅಪ್ಸರ ಸ್ತ್ರೀಯರು ನರ್ತನ ಮಾಡ್ತಾ ಇರ್ತಾರೆ. ಆವಾಗ ರಥಸ್ಥೇಚ ತ್ರಿವಿಕ್ರಮೇ ಹೀಗೆ ಆಗ ನಾನು ವಿಮಾನದಲ್ಲಿ ಬಂದು ನೋಡ್ತಾ ಇರ್ತೀನಿ. ವಿಮಾನಂ ಸಂಸ್ಪೃಶಂತಿ ಹ ಸುಮಾನವ ಮಮಾಪ್ಯಹೋ ವಿಸರ್ಜಿತ ಇಮೆ ಬಾಣಾಹ ನಾರಾಯಣ ರಥೋತ್ಸವೇ. ಅಲ್ಲಿ ಇಲ್ಲಿ ರಥೋತ್ಸವ ಆಗುವಾಗ ಬಿಟ್ಟಂತಹ ಬಾಣಗಳು ನನ್ನ ವಿಮಾನ ಮುಟ್ಟುವಷ್ಟು ಎತ್ತರಕ್ಕೆ ಬರ್ತವೆ. ಬಾಣ ಅಂದ್ರೆ ಈ ಯುದ್ಧದಲ್ಲಿ ಬಿಡೋ ಬಾಣ ಅಲ್ಲ, ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಬಾಣ ಬಿಡೋದು ಅಂದ್ರೆ ಪಟಾಕಿ ಬಿಡೋದು ಅಂತ ಅರ್ಥ. ಈ ಕಡೆ ಪಟಾಕಿ ಅಂತಾರೆ, ಇಲ್ಲಿ ಬಾಣ ಅಂತಲೇ ಹೇಳು. ಬಾಣ ಬಿಡೋದು ಅಂತಂದ್ರೆ ಪಟಾಕಿ ಬಿಡು. ಆವಾಗ ಏನ್ ಪಟಾಕಿಗಳನ್ನು ಬಿಡ್ತಾರೆ ಅದು ನನ್ನ ರಥ ವಿಮಾನವನ್ನು ಮುಟ್ಟುವಷ್ಟು ಎತ್ತರಕ್ಕೆ ಹಾರ್ತಾ ಇರ್ತದೆ. ಅಂತಹ ಪಟಾಕಿಗಳನ್ನು ಬಿಟ್ಟು ತ್ರಿವಿಕ್ರಮ ರಥೋತ್ಸವ ನಡೀತದೆ. ಅಲ್ಲಿ ತ್ರಿವಿಕ್ರಮರು ದೇವರು ಶೋಭಾಯಮಾನವಾಗಿರೋದನ್ನ ನಾನು ನೋಡ್ತೇನೆ ಅಂತ ಬರೀತಾರೆ. ಅಂದ್ರೆ ಮುಂದಾಗೋದನ್ನ ಸುಮಾರು ಮುಂದೆ ಅಂದ್ರೆ 180 ವರ್ಷಗಳ ನಂತರದಲ್ಲಿ ವಿಪ್ರರು ವೃಂದಾವನಾಚಾರ್ಯರಾಗಿ ಹುಟ್ಟಿದ ಮೇಲೆ ಅವರು ಮಾಡತಕ್ಕಂಥ ಉತ್ಸವ ಅಂದ್ರೆ ನನ್ನ ಮನೋರಥದಲ್ಲಿ ಹೀಗೆ ಕಂಡಿದೆ ಅಂತ ಹೇಳಿದ್ರಿಂದ ಅವರಿಗೆ ಅದೊಂದು ರೀತಿ ಸೂಚನೆನೂ ಆಯಿತು. ನೀವು ಈ ರೀತಿ ಉತ್ಸವವನ್ನು ಮಾಡಬೇಕು ಮತ್ತು ನನ್ನ ಪುಣ್ಯದಿನವನ್ನು ಕೂಡ ಆಚರಣೆ ಮಾಡಬೇಕು ಹೀಗೆ ಹೀಗೆ ಅಂತನೋ ಸೂಚನೆನೂ ಕೊಟ್ಟಿದ್ದಾರೆ. ಮುಂದೆ ನಡೆಯೋದನ್ನ ಮೊದಲೇ ಕಂಡುಕೊಂಡಿದ್ದ. ಇದು ವ್ಯಾಸರ ಅನುಗ್ರಹದಿಂದ ಬರತಕ್ಕಂತಹ ಒಂದು ಶಕ್ತಿ. ಬ್ರಹ್ಮರುದ್ರೇಂದ್ರ ಪೂರ್ವೈಶ್ಚ ಗೀರ್ವಾಣೇಂದ್ರೈರಪಿ ದೃಶಃ ಮಹೋತ್ಸವೋ ನ ಸಂದೃಷ್ಟ ಕರ್ಮಂದೇಂದ್ರ ಕೃತೋತ್ಸವೇ. ಕರ್ಮಂದೇಂದ್ರರು ಮಾಡತಕ್ಕಂಥ ಉತ್ಸವ ಅಂತಂದ್ರೆ ಈ ವಿಪ್ರರೇ ಮುಂದೆ ವೃಂದಾವನಾಚಾರ್ಯರಾದಾಗ ಅವರು ಕರ್ಮಂದೇಂದ್ರರಾಗ್ತಾರೆ. ಕರ್ಮಂದೇಂದ್ರ ಸನ್ಯಾಸಿಗಳು, ಸನ್ಯಾಸಿ ಶ್ರೇಷ್ಠರಾಗಿ ಅವರು ಉತ್ಸವ ಮಾಡ್ತಾರೆ. ನಭೂತೋ ನಭವಿಷ್ಯತೆ ಎನ್ನುವ ರೀತಿಯಲ್ಲಿ ಆ ಉತ್ಸವ ನಡೀತದೆ. ಕೊನೆಗೆ ಅವಭೃತ ಸ್ನಾನ ನಡೀತದೆ. ಇದನ್ನೆಲ್ಲ ನಾನು ನನ್ನ ಮನೋರಥದಲ್ಲಿ ಕಂಡಿದ್ದೇನೆ ಅಂತ ಈ ಒಂದು ವೈಭವವನ್ನು ತಿಳಿಸಿದ್ದಾರೆ. ಇದು ಅವರ ವಿಶಿಷ್ಟವಾಗಿರತಕ್ಕಂಥ ಶಕ್ತಿಗೆ ದ್ಯೋತಕಾಗಿ. ಮಾರ್ತಾಂಡರಥ ಮಾರುಷ್ಯ ಸ್ವಾಂಡಾರ್ಥೇನ ಸುಮಾನಿತ ಶರಕಂಡ ಜಮಾತೃಣಾಂ ಕರಕಾಂಡೇನ ಪೂಜಿತ ಭಾನುಮಂಡಲಗಂ ವಿಷ್ಣು ಕೋನು ಬ್ರಹ್ಮಾಂಡ ಸಂಸ್ಥಿತ ದುರ್ದಂಡಾದರ್ಜಯನ್ ಸಾಕ್ಷಾತ್ ಮಾಮ್ಯನಾಂಡಸ್ಯ ಶಕ್ತಿಮಾನ್. ಭಗವಂತನ ಅನುಗ್ರಹದಿಂದ ನನ್ನ ಅದ್ಭುತವಾದ ಇನ್ನೊಂದು ಶಕ್ತಿ ಅಂತಂದ್ರೆ ಸೂರ್ಯನ ರಥದಲ್ಲಿ ಏರಿದ್ದೇನೆ ನಾನು ಅಂತ. ಸೂರ್ಯನ ರಥದಲ್ಲಿ ಏರಿದಾಗ ಅರುಣ ಇವರನ್ನ ಗೌರವಿಸ್ತಾನೆ, ಅರುಣ ಪೂಜೆ ಮಾಡ್ತಾನೆ. ಮಾರ್ತಾಂಡ ರಥ ಮಾರುಕ್ಯ ಸ್ವಾಂಡಾರ್ಥೇನ ಸುಮಾನಿತ ಅರುಣನಿಂದ ಪೂಜಿತನಾದೆ. ಶರಕಾಂಡಜ ಮಾತೃ ನಾಂ ಕರಕಾಂಡೇನ ಪೂಜಿತ. ಷಣ್ಮಾತೃಗಳು ಅಂತ ಏನಿದ್ದಾರೆ ಸ್ಕಂದನ ತಾಯಿಯಂದ್ರು, ಕೃತಿಕಾದಿ ದೇವತೆಗಳು, ಅವರು ತಮ್ಮ ಕರಕಮಲಗಳಿಂದ ನನ್ನ ಪೂಜೆ ಮಾಡಿದ್ದಾರೆ. ನಾನು ಸೂರ್ಯನ ರಥ ಏರಿ ಸೂರ್ಯ ಮಂಡಲದಲ್ಲಿರ್ತಕ್ಕಂಥ ವಿಷ್ಣುವನ್ನ ನಾನು ಪೂಜೆ ಮಾಡಿದ್ದೀನಿ. ಬ್ರಹ್ಮಾಂಡದಲ್ಲಿದ್ದವರು ಯಾರು ಈ ರೀತಿ ಸೂರ್ಯಮಂಡಲದ ಅಂತರ್ಗತ ನಾರಾಯಣನನ್ನು ಪೂಜೆ ಮಾಡಿದ್ದಾರೆ, ಮಾಡ್ತಾರೆ. ಸೂರ್ಯಾಂತರ್ಗತ ನಾರಾಯಣನ ಪೂಜೆ ರಥ ಸಪ್ತಮಿ ಬಂದಾಗ ಸೂರ್ಯ ಪೂಜೆ ಅಂತ ಮಾಡ್ತಾರೆ. ಆದರೆ ಸೂರ್ಯ ಮಂಡಲದಲ್ಲಿರ್ತಕ್ಕಂಥ ನಾರಾಯಣನನ್ನ ನನ್ನ ಕೈಯಿಂದ ನಾನು ಪೂಜೆ ಮಾಡಿದ್ದೆ. ಇಲ್ಲಿ ನಿಂತುಕೊಂಡು ಇಷ್ಟು ದೂರದಿಂದ ಅಲ್ಲ, ದುರ್ದಂಡ ದರ್ಚೆಯನ್ ಸಾಕ್ಷಾತ್ ಮಾನ್ವಿನಾಂಡಸ್ಯ ಶಕ್ತಿ ಮಾನ್. ಇಂತಹ ಶಕ್ತಿ ಬೇರೆ ಯಾರಿಗಿತ್ತು? ಸೂರ್ಯಸ್ಯ ರಥಮಾರಿ ಆಶ್ರಿತ್ಯ ಸೂರ್ಯನ ರಥ ಏರಿ ನಾನು ಈ ರೀತಿ ಪೂಜೆ ಮಾಡಿದ್ದೇನೆ. ಹನುಮಂತ ದೇವರು ಹೇಗೆ ಸೂರ್ಯಾಂತರ್ಗತ ನಾರಾಯಣನಿಂದ ವ್ಯಾಕರಣವನ್ನು ಕಲಿತರೋ ಅದು ಅಂದ್ರೆ ಹನುಮಂತ ಮುಂದೆ ಹೋಗ್ತಾ ಕಲ್ತಿತ್ತು. ಸೂರ್ಯನ ರಥದ ಮುಂದಿತ್ತು ಮುಖ ಸೂರ್ಯಾಂತರ್ಗತ ನಾರಾಯಣನ ಕಡೆ, ಹಿಂದೆ ಓಡ್ತಾ ಕಲ್ತಿದ್ದಾನೆ. ಮುಖ ಹಿಂದೆ ಮುಂದೆ ಮಾಡಿಕೊಂಡು ಕಲ್ತದ್ದು ವ್ಯಾಕರಣ. ನಾನು ಸೂರ್ಯನ ರಥದಲ್ಲಿದ್ದುಕೊಂಡು ಸೂರ್ಯಾಂತರ್ಗತ ನಾರಾಯಣನಿಂದ ನಾನು ಕೂಡ ವ್ಯಾಕರಣವನ್ನು ಅಧ್ಯಯನ ಮಾಡಿದ್ದೇನೆ. ಏವಂ ಸುಷ್ಠು ರಥೇ ತಿಷ್ಠನ್ ಸುಷ್ಠತಃ ಪರಮಾತ್ಮನಃ ಕಷ್ಟಾಂತಂ ಯಾಮಿ ಕಾಮೇನ ಸ್ಪಷ್ಟಂ ಪಶ್ಯಮಶ್ಚ ಸಜ್ಜನಾನ್, ಎಲ್ಲ ದಿಗ್ದಿಗಂತಗಳಲ್ಲಿ ಸಂಚಾರ ಮಾಡಿ ಬಂದಿದ್ದೇನೆ, ಎಲ್ಲೆಲ್ಲಿರ್ತಕ್ಕಂಥ ಸಜ್ಜನರನ್ನ ನೋಡಿದ್ದೇನೆ. ಹಾಗೆ ಜ್ಯೋತಿರ್ಮಂಡಲಕ್ಕೆ ನಿಯಾಮಕನಾಗಿರ್ತಕ್ಕಂಥ ಶಿಂಶುಮಾರ ಸ್ವಾಮಿ, ಶಿಂಶುಮಾರ ರೂಪಿಯಾದ ಪರಮಾತ್ಮ ಏನಿದ್ದಾನೆ, ಆ ಶಿಂಶುಮಾರ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಕಂಡು ಆ ಶಿಂಶುಮಾರ ನಾಮಕ ಭಗವಂತನಿಂದ ತತ್ವೋಪದೇಶ ಪಡೆದಿದ್ದೇನೆ ಅಂತ. ಶಿಂಶುಮಾರಂ ಸಮಾಸಾಧ್ಯ ಕಂಸಮಾರೇಣ ಚಾದೃತ ಸಂಸರಾಮಿ ಪುನರ್ನಾಹಂ ಕಂಸರಾಮೀತಿ ಯಾಚಯೇ ತತ್ಪುಚ್ಛಾಂತಂ ನಪಶ್ಯಾಮಿ ಸ್ವರ್ಗಮೂರ್ತೇರ್ ಮಹಾತ್ಮನಃ. ಆ ಶಿಂಶುಮಾರ ರೂಪಿ ಪರಮಾತ್ಮನ ಪುಚ್ಛದ ಅಂತವನ್ನು ಕೂಡ ನೋಡೋದಿಲ್ಲ ನಾ, ಅಂದ್ರೆ ಅಷ್ಟು ಅಪಾರ ಮಹಿಮೆ ಅಂತಹ ಭಗವಂತನನ್ನ ನಾನು ಕಂಡು ಶಿಂಶುಮಾರನಿಂದ ಅವನ ಮಹಿಮೆಯನ್ನು ತಿಳ್ಕೊಂಡು ಬಂದಿದ್ದೇನೆ. ಧ್ರುವಲೋಕ ಧ್ರುವಮಂಡಲಕ್ಕೆ ಅಧಿಪತಿಯಾಗಿ ತಾನು ಧ್ರುವನಿಗೆ ಅನುಗ್ರಹ ಮಾಡಿದ್ದು, ಇತರ ಎಲ್ಲ ಜ್ಯೋತಿರ್ಮಂಡಲಗಳನ್ನ ತೇಜೋಮಯ ಪಾಶದಿಂದ ತಾನು ನಿಗ್ರಹ ಮಾಡುವುದು, ಇಡೀ ಅದೊಂದು ಪ್ರಪಂಚನೇ ಬೇರೆ. ಈ ಕೆಳಗಡೆ ಹೇಗೆ ಪ್ರಪಂಚ ಇದೆಯೋ ಜ್ಯೋತಿರ್ಮಂಡಲ ಅಂತ ಅದೊಂದು ಹೊಸ ಅದ್ಭುತವಾದ ಪ್ರಪಂಚ. ಆ ಇಡೀ ಆ ಜ್ಯೋತಿರ್ಮಂಡಲದ ನಿಯಾಮಕತ್ವ ತನ್ನಲ್ಲಿ ಹೇಗಿದೆ ಅಂತನ್ನೋದನ್ನ ಶಿವಶುಮಾರ ನಾಮಕ ಪರಮಾತ್ಮ ನನಗೆ ಉಪದೇಶ ಮಾಡಿದ್ದಾನೆ ಅಂತ ಶಿವಶುಮಾರನ ಉಪದೇಶವನ್ನ ಪಡ್ಕೊಂಡು ನಾನು ಬಂದಿದ್ದೆ. ಮತ್ತು ಆ ಎಲ್ಲ ಬೇರೆ ಬೇರೆ ಜ್ಯೋತಿರ್ಲೋಕಗಳಿಗೆ ನಾನು ಹೋಗಿದ್ದೇನೆ. ಎಲ್ಲ ಜ್ಯೋತಿರ್ಲೋಕಗಳಿಗೆ ಹೋದಾಗ ನನ್ನ ತೇಜಸ್ಸಿನಿಂದ ಅವರ ತೇಜಸ್ಸೇ ಮಂಕಾಗಿ ಹೋಯಿತು. ಹಾಗೆ ಸೂರ್ಯನ ಎದುರುಗಡೆ ಬಂದಾಗ ಎಲ್ಲ ಗ್ರಹಗಳು ತಮ್ಮ ತೇಜಸ್ಸನ್ನು ಕಳ್ಕೊಂಡು ಬಿಡ್ತಾವೆ, ಆ ರೀತಿ ನನ್ನ ತೇಜಸ್ಸಿನ ಎದುರುಗಡೆ ಅವರೆಲ್ಲ ನಿಸ್ತೇಜಸ್ಕರಾಗಿಬಿಟ್ಟು ಎಲ್ಲ ತೇಜೋ ಮೂರ್ತಿಗಳು ಆ ರೀತಿ ಉಳಿದವರ ತೇಜಸ್ಸನ್ನು ತಿರಸ್ಕಾರ ಮಾಡತಕ್ಕಂಥ ಅದ್ಭುತವಾದ ತೇಜಸ್ಸನ್ನು ನಾನು ಹೊಂದಿ ಅವರೆಲ್ಲರೂ ಕೂಡ ಆಮೇಲೆ ನನ್ನನ್ನು ಗೌರವಿಸಿದ್ದಾರೆ ಆ ತೇಜೋಭಿಮಾನಿಗಳೆಲ್ಲ. ಈ ರೀತಿ ನನ್ನ ಇನ್ನೊಂದು ಮಹಿಮೆ ಇದು. ಸೂರ್ಯಮಂಡಲದ ಅಂತರ್ಯಾಮಿ ಆಗಿರತಕ್ಕಂತಹ ನಾರಾಯಣನನ್ನ ದುರ್ದಂಡದಿಂದ ಪೂಜೆ ಮಾಡಿದ್ದು ಇದೊಂದು ಮಹಿಮೆ ಹೇಳಿದ್ದಾರೆ. ಹಾಗೆ ಮೂರು ರೂಪಗಳನ್ನ ನಾನು ಮೂರು ಕಡೆ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಅನೇಕ ರೂಪ ಇದೆ, ನನಗೆ ಒಂದೇ ರೂಪ ಅಲ್ಲ. ಈ ವಿಪ್ರನಲ್ಲಿ ಕನಸಿನಲ್ಲಿ ಹೇಳೋದು ಮಾತ್ರ ಅಲ್ಲ, ಮಾರನೇ ದಿವಸ ಅವರು ಅದನ್ನೆಲ್ಲ ನೆನಪು ಮಾಡಿಕೊಂಡು ಏನು ಹೇಳಿದ್ದೆ ಅದನ್ನು ಬರಿಬೇಕಲ್ಲ, ಅವರು ಬರಲಿಕ್ಕೋಸ್ಕರವಾಗಿ ಆ ಶ್ಲೋಕ ಅವರು ಬರೆಸಬೇಕು. ಏಡಮುಖ ಬ್ರಾಹ್ಮಣರು ಬರೆಸಬೇಕು, ಅದಕ್ಕೋಸ್ಕರ ಅವರೊಳಗೆ ಒಂದು ರೂಪದಿಂದ ನಾನೇ ಇದ್ದೀನಿ ಅಂತ. ಅಹಮೇಕೇನ ರೂಪೇಣ ಶೋಕಂ ಪರಿಹರನ್ಸದ ಶ್ಲೋಕಾನ್ ವಕ್ತುಂ ಪ್ರವಿಷ್ಟೋಹಂ ಕಾಕಬುದ್ಧೌ ದ್ವಿಜೋತ್ತಮೇ. ಈ ವಿಪ್ರರಲ್ಲಿ ಒಂದು ರೂಪದಿಂದ ನಾನು ಪ್ರವೇಶ ಮಾಡಿದ್ದೀನಿ. ಇನ್ನೊಂದು ರೂಪದಿಂದ ತಥೈಕೇನೈವ ರೂಪೇಣ ಮತ್ತೋಕೆ ಹೆಚ್ಚ ಪ್ರವಿಶ್ಯತು ಅಂದ್ರೆ ವೇದ ನಿಧಿಗಳು ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ, ಆದರೆ ವೇದ ವೇದ್ಯರು ಅಂತ ಒಂದು ವ್ಯಾಖ್ಯಾನ ಇದೆ, ಅದೇ ಬಹಳ ಸರಸ. ಯಾಕೆ ಅಂದ್ರೆ ವಿಪ್ರನಲ್ಲಿ ನಾನಿರೋದು ಶ್ಲೋಕಗಳನ್ನು ಬರೆಸಲಿಕ್ಕೋಸ್ಕರ ಮಾರನೇ ದಿವಸ. ನನ್ನ ತೋಕ ಅಂತಂದ್ರೆ ವೇದ ವೇದ್ಯರು, ಅವರಲ್ಲಿ ನಾನು ಇನ್ನೊಂದು ರೂಪದಿಂದ ಪ್ರವಿಷ್ಟನಾಗಿದ್ದೇನೆ. ಯಾಕೆಂದ್ರೆ ಎಲ್ರಿಗೂ ಕೂಡ ದರ್ಶನ ಕೊಡ್ಲಿಕ್ಕೆ, ಆಗಿನ ಕಾಲದಲ್ಲಿ ಯಾರು ವೇದ ವೇದ್ಯರನ್ನ ದರ್ಶನ ಮಾಡಿದ್ರೋ ವಾದಿರಾಜ ಸ್ವಾಮಿಗಳೇ ಅವರಲ್ಲಿದ್ದುಕೊಂಡು ಎಲ್ರಿಗೂ ಕೂಡ ದರ್ಶನ ಕೊಡ್ತಿದ್ರು ಅಂತ ರೂಢಿ. ಆದ್ರಿಂದ ನನ್ನ ಭಕ್ತರಿಗೆ ದರ್ಶನ ಕೊಡೋದಕ್ಕೋಸ್ಕರ ವೇದ ವೇದ್ಯರಲ್ಲಿ ಒಂದು ರೂಪದಿಂದ ಇದ್ದೇನೆ. ಇನ್ನು ಲೋಕಸ್ಯ ದರ್ಶನಾತ್ ಸದ್ಯ ಶೋಕಂ ಪರಿಹರಾಮ್ಯಹಂ. ಯಾರ್ಯಾರು ನನ್ನ ದರ್ಶನ ಮಾಡ್ತಿದ್ರು ವೇದ ವೇದ್ಯರಲ್ಲಿ ನನ್ನನ್ನು ದರ್ಶನ ಮಾಡ್ತಿದ್ರು, ಅವರಿಗೆ ವೇದ ವೇದ್ಯರನ್ನ ದರ್ಶನ ಮಾಡಿದವರಿಗೆ ನನ್ನ ದರ್ಶನದಿಂದ ಅವರ ಶೋಕ ಪರಿಹಾರ ಆಗಬೇಕು, ಆ ರೀತಿ ಒಂದು ರೂಪದಿಂದ ಇರ್ತಿತ್ತು. ಇನ್ನು ಸರ್ವರ ಅಭೀಷ್ಟವನ್ನು ಪೂರೈಸಲಿಕ್ಕೋಸ್ಕರವಾಗಿ ದೇವವೃಂದ ಸಮಾಯುಕ್ತ ಮದ್ವೃಂದಾವನ ಸಂಸ್ಥಿತ ಸದ್ವೃಂದಾನಾಂ ಪ್ರಯಚ್ಛಾಮಿ ಚೇಷ್ಟ ವೃಂದಾನಿ ಸರ್ವದ. ದೇವವೃಂದದಿಂದ ಕೂಡಿಕೊಂಡು ನನ್ನ ವೃಂದಾವನದಲ್ಲಿದ್ದು ಸದ್ವೃಂದಕ್ಕೆ ಅವರ ಇಷ್ಟವೃಂದಗಳನ್ನು ಪರಿಪೂರಿಸಲಿಕ್ಕೆ ಅದೊಂದು ರೂಪ ತಾಳಿದ್ದು. ಹೀಗೆ ಮೂರು ರೂಪಗಳು ನಂದು ಅಂತ ತಿಳಿಸಿದ್ದಾರೆ. ಇನ್ನೊಂದು ಬೇರೆ ಕಡೆಯೂ ಕೂಡ ಬರ್ತದೆ, ಒಂದು ರೂಪ ವಿಪ್ರನಲ್ಲಿದೆ, ಇನ್ನೊಂದು ರೂಪ ವೇದ ನಿಧಿಗಳಲ್ಲಿದೆ, ಮತ್ತೊಂದು ರೂಪ ಬೃಂದಾವನದಲ್ಲಿದೆ ಅಂತ ಇನ್ನೊಂದು ಕಡೆ ಹೇಳಿದ್ದಾರೆ. ಅದೊಂದು ಪ್ರಕಾರ, ಇದೊಂದು ಪ್ರಕಾರ. ಅಲ್ಲಿ ಯಾಕೆ ಅಂದರೆ ಅಧಿಷ್ಠಾನದ ಮಹತ್ವಕ್ಕೋಸ್ಕರ ಅಂತಾರೆ. ಆ ವಿಪ್ರನಿಗೊಂದು ಮಹತ್ವ ಬರಬೇಕು, ನಾನು ನನ್ನ ಸನ್ನಿಧಾನದಿಂದ ಅವರಿಗೆ ಮಹತ್ವ ಬಂದು ಅವರ ಮುಂದೆ ಬೃಂದಾವನಾಚಾರ್ಯರಾಗಬೇಕು, ಇಂದ್ರ ಪದವಿಗೆ ಯೋಗ್ಯರಾಗಬೇಕು, ಇಂಥ ಅಧಿಷ್ಠಾನ ಮಹತ್ವಕ್ಕೋಸ್ಕರ ಅಲ್ಲಿ ಒಂದು ರೂಪದಿಂದ ಇತ್ತು. ಹೀಗೆ ವೇದ ನಿಧಿಗಳಲ್ಲಿ ಅವರು ಕೂಡ ಇದನ್ನೆಲ್ಲ ಬರೆಸುವ ಕಾರ್ಯದಲ್ಲಿ ಅವ್ರಿಗೂ ಅವ್ರದ್ದು ಪಾತ್ರ ಇದೆ, ಅದಕ್ಕೋಸ್ಕರ ಒಂದು ರೂಪದಿಂದ ಇದ್ದೇನೆ. ಬೃಂದಾವನದಲ್ಲಿ ಒಂದು ರೂಪದಿಂದ ಇದ್ದೇನೆ. ಎರಡು ರೀತಿ ಪ್ರಕಾರಾಂತರದಿಂದ ಎರಡು ರೂಪಗಳನ್ನು ಇಟ್ಟುಕೊಂಡು ಕೂಡಿಸ್ಬೋದು. ಆಯುರ್ದಾನ ಮಾಡತಕ್ಕಂತಹ ಶಕ್ತಿ ವಾದಿರಾಜ ಸ್ವಾಮಿಗಳಿಗಿದೆ. ಅದನ್ನು ಚಿಂತನೆ ಮಾಡಿ ಆಯುಷ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಬೋದು. ಕೆಲವು ಶ್ಲೋಕಗಳಿದೆ ಇದರಲ್ಲಿ, ಅದೆಲ್ಲ ಮಂತ್ರ ಇದ್ದ ಆಯ್ತು. ಅದನ್ನು ಜಪ ಮಾಡಿದವರಿಗೆ ಬೇಕಾದಷ್ಟು ಸಿದ್ಧಿಯಾಗಿದೆ. ಚಿರಂಜೀವ ಚಿರಂಜೀವ ಸುಖೀ ಭವ ಸುಖೀ ಭವ ಅಂತ ಉಂಟು. ಅದನ್ನೆಲ್ಲ ಹೇಳೋದ್ರಿಂದ ರೋಗಗಳು ಪರಿಹಾರ ಆಗಿ ಆಯುಷ್ಯ ಮುಗೀತದೆ ಅಂತನ್ನೋ ಸ್ಥಿತಿಯಲ್ಲಿ ಇದ್ದವರು ಕೂಡ ಪುನಃ ತೆಗೆದುಕೊಳ್ತಾರೆ. ಅಂಥದ್ದೆಲ್ಲ ಇದೆ. ಸ್ವತಃ ಅವರು ತಾವು ಹೇಳಿಕೊಂಡದ್ದುಂಟು. ಮತ್ಪುತ್ರೇಕೃತ ಪಾಂಡಿತ್ಯೇ ವಿಪ್ರೇ ವೃಂದಾವನೇ ಸದಾ ಯಥಾ ವಾಯು ತವಾಯುಷ್ಯ ವೃದ್ಧಯೇ ವರ್ತತೆ ತ್ವಯಿ ತಥಾಹಂ ವರ್ತಯಾಮ್ಯತ್ರ ವಿಪ್ರೇ ಪುತ್ರ ನ ಸಂಶಯ. ಹೇ ಶುದ್ಧ ವೃದ್ಧ ವಿಪ್ರೋಯಂ ಅತಿಮುಗ್ಧ ಸ್ವಕಾರ್ಯತಃ. ಇದು ಆ ಶೇಷ ಅನ್ನುವಂಥ ವ್ಯಕ್ತಿಗಳಿಗೆ ಹೇಳಿದ್ದು. ನಾನು ವಿಪ್ರನಲ್ಲಿ ಆಯುಷ್ಪ್ರದನಾಗಿ ನಾನಿದ್ದೇನೆ, ಆಯುಷ್ಯವನ್ನು ಅಭಿವೃದ್ಧಿ ಮಾಡತಕ್ಕಂಥವನಾಗಿದ್ದೇನೆ. ಆಯುಷ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಾನಿದ್ದೇನೆ ಅಂದ್ರೆ ಅರ್ಥ ಏನು? ವಾಯುದೇವರಲ್ವೇ ಆ ಕೆಲಸ ಮಾಡಿಸುವವರು? ಪ್ರತಿಯೊಬ್ಬರಲ್ಲಿಯೂ ಆಯುಷ್ಯ ವೃದ್ಧಿ ಆಗೋದು ವಾಯುದೇವರಿಂದಾಗಿ. ತಥಾಹಂ ವರ್ತಯಾಮ್ಯತ್ರ, ವರ್ತಯಾಮಿ ಅಂತಂದ್ರೆ ವಾಯುದೇವರಲ್ಲಿ ಇರೋ ಹಾಗೆ ಮಾಡ್ತೀನಿ ನಾನು ಅಂತ. ವಾಯುದೇವರು ಅಲ್ಲಿ ಶಾಶ್ವತ ನೆಲೆಸುವಂತೆ ಮಾಡಿದ್ದೆ. ಆ ರೀತಿ ನನ್ನ ಮಾತಿನಿಂದ ಅವರು ಇರ್ತಾರೆ, ವಾಯುದೇವರು ಇರೋ ಹಾಗೆ ಮಾಡ್ತೀನಿ. ನಿನಗೂ ಕೂಡ ಇದೇ ರೀತಿ ಅಪಮೃತ್ಯು ಪರಿಹಾರ ಮಾಡಿ ವಾಯುದೇವರು ಉಳಿಯುವಂತೆ ಮಾಡಿದ್ದೇನೆ ಅಂತ ಹಿಂದೊಂದ್ಸಲ ಹೇಳಿದ್ದ. ಕಾಲಯಾಮ್ಯ ಅಪಮೃತ್ಯುತಾಮ್ ಅಂತ ಬರ್ತದೆ. ನಿನ್ನ ಶೇಷ ನಿನಗೆ ಬರುವ ಅಪಮೃತ್ಯುವನ್ನು ನಾನು ಪರಿಹರಿಸ್ತೇನೆ. ಕಾಲಯಾಮ್ಯ ಅಪಮೃತ್ಯುತಾಮ್, ಅದರಿಂದ ನೀನು ಯೋಚನೆ ಮಾಡಬೇಡ ಅಂತ ಹೇಳಿದ್ದು. ಅದನ್ನ ಈಗ ಹೇಳ್ತಾ ಇದ್ದಾರೆ. ಯಥಾ ವಾಯು ತವಾಯುಷ್ಯ ವೃದ್ಧಯೇ ವರ್ತತೆ ತ್ವಯಿ. ನಿನ್ನ ಆಯುಷ್ಯಾಭಿವೃದ್ಧಿಗೋಸ್ಕರ ವಾಯುದೇವರು ಹೇಗಿದ್ದಾರು ಅಂದ್ರೆ, ನಾನು ಅವರನ್ನು ಕೇಳಿ ಅಲ್ಲಿ ಇಲ್ಲಿರಬೇಕು, ಅವನಿಗೆ ಅಪಮೃತ್ಯು ಪರಿಹಾರ ಆಗಬೇಕು ಅಂತ ಹೇಳಿ ನಿನಗೆ ಆಯುಷ್ಯ ಅಭಿವೃದ್ಧಿ ಮಾಡಿದ್ದೇನೆ. ಅದರಂತೆ ತಥಾಹಂ ವರ್ತಯಾಮ್ಯತ್ರ ವಿಪ್ರೇ ಪುತ್ರನ ಸಂಶಯ. ಅದೇ ರೀತಿ ಈ ವಿಪ್ರನಲ್ಲಿಯೂ ಕೂಡ ವಾಯುದೇವರು ಉಳಿಯುವಂತೆ ಮಾಡಿ ಅವರ ಅಪಮೃತ್ಯುವನ್ನು ಪರಿಹಾರ ಮಾಡ್ತೇನೆ. ಹೀಗೆ ಆಯುರ್ದಾನ ಮಾಡತಕ್ಕಂತಹ ಶಕ್ತಿ ನನಗಿದೆ ಅಂತ ತಿಳಿಸಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ, ಈ ರೀತಿಯಾಗಿ ನನ್ನನ್ನು ಚಿಂತನೆ ಮಾಡಿ ಧ್ಯಾನ ಮಾಡಿ ಇವುಗಳನ್ನೆಲ್ಲ ಕೇಳಿ ಈ ಮಹಾತ್ಮವನ್ನು ತಿಳ್ಕೊಂಡು ಉಪಾಸನೆ ಧ್ಯಾನ ಮಾಡಿದರೆ, ಬೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರೆ ಆಯಾ ಫಲ ಸಿದ್ಧಿ ಆಗ್ತದೆ. ಪರಮಾತ್ಮನ ವಿಷಯದಲ್ಲಿ ಹೇಳ್ತೇವೆ, ತಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ. ಭಗವಂತನನ್ನ ಯಾವ ಮಹಿಮೆ ತಿಳ್ಕೊಂಡು ನಾವು ಉಪಾಸನೆ ಮಾಡ್ತೇವೋ ಅಂಥ ಮಹಿಮೆ ಅಷ್ಟಲ್ಲ, ಅದರ ಪ್ರತಿಬಿಂಬಭೂತವಾದದ್ದು ಸ್ವಲ್ಪ ಕಿಂಚಿತ್ ನಮಗೆ ಬರುತ್ತದೆ. ಪರಮಾತ್ಮ ಗುಣಪೂರ್ಣ ಆನಂದ ಸತ್ ಚಿತ್ ಆನಂದ ಆತ್ಮ ಅಂತ ಉಪಾಸನೆ ಮಾಡಬೇಕು. ಸತ್ ಚಿತ್ ಸತ್ ನಿರ್ದುಷ್ಟ ಅಂತ ಉಪಾಸನೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಆದರೂ ನಿರ್ದುಷ್ಟರಾಗ್ತದೆ, ಇದು ಸ್ವಲ್ಪ ಆದರೂ ದೋಷಗಳು ದೂರ ಹೋಗ್ತದೆ. ಚಿತ್ ಅಂತ ಉಪಾಸನೆ ಮಾಡಿದರೆ ಸ್ವಲ್ಪ ಆದರೂ ಜ್ಞಾನ ಬರ್ತದೆ, ಅವನು ಜ್ಞಾನ ಸ್ವರೂಪಿ ಅಂತ ಅರ್ಥ. ಆನಂದ ಅಂತ ಉಪಾಸನೆ ಮಾಡಿದರೆ ಕಿಂಚಿತ್ ಆನಂದ ನಮ್ದು ಅಭಿವ್ಯಕ್ತ ಆಗ್ತದೆ. ಆತ್ಮ ಅವನು ಒಡೆಯ ಪ್ರಭು ಅಂತ ಉಪಾಸನೆ ಮಾಡಿದರೆ ನಾವು ಕೂಡ ನಾಲ್ಕು ಮಂದಿಗೆ ಹೇಳಿ ಕೆಲಸ ಮಾಡಿಸ್ಬೋದು. ಇಲ್ಲದಿದ್ರೆ ನಮ್ಮ ಮಾತೇ ಯಾರು ಕೇಳೋದು? ಕೇಳಬೇಕಲ್ಲ, ಪ್ರಭುತ್ವ ಬರಬೇಕಲ್ಲ. ಸ್ವಲ್ಪ ಆದರೂ ಪತ್ನಿ ಪುತ್ರಾದಿಗಳಿಂದಲಾದರೂ ಕೂಡ ಕೆಲಸ ಮಾಡಿಸ್ಬೇಕಾದ್ರೆ ಅವ್ರ ಮೇಲೆ ಪ್ರಭುತ್ವ ಬೇಕಲ್ಲ ಸತ್ಕಾರ್ಯಗಳನ್ನು ಮಾಡಿಸ್ಲಿಕ್ಕೆ, ಅದಕ್ಕೆ ಆತ್ಮ ಅಂತ ಉಪಾಸನೆ ಮಾಡಬೇಕು. ಅದೇ ನ್ಯಾಯವನ್ನು ಇಲ್ಲಿ ಅನ್ವಯಿಸಿಕೊಂಡು ವಾದಿರಾಜ ಸ್ವಾಮಿಗಳವರು ಹೀಗೆ ಪ್ರಾಣದೇವರಿಗೆ ಹೇಳಿ ಹೊರಟಿರ್ತಕ್ಕಂತಹ ಪ್ರಾಣದೇವರನ್ನ ಕೂಡಿಸ್ತಾರೆ, ನಿಲ್ಲಿಸ್ತಾರೆ, ಅವರಿಗೆ ಆಯುಷ್ಯ ಅಭಿವೃದ್ಧಿ ಆಗುವ ಹಾಗೆ ಮಾಡ್ತಾರೆ. ಶೇಷರಿಗೂ ಮಾಡಿದ್ದಾರೆ, ವಿಪ್ರರಿಗೂ ಕೂಡ ಅಪಮೃತ್ಯವನ್ನು ಪರಿಹಾರ ಮಾಡಿದ್ದಾರೆ ಅಂತ ಅದನ್ನು ಚಿಂತನೆ ಮಾಡಿದರೆ ಆಯುಷ್ಯ ಅಭಿವೃದ್ಧಿ ಆಗತಕ್ಕಂಥದ್ದು. ಅದಕ್ಕೋಸ್ಕರ ಆಯುರ್ದಾನ ಶಕ್ತಿ ಉಂಟು ಅನ್ನುವಂತಹ ಮಹಿಮೆಯನ್ನು ಹೇಳಿದ್ದಾರೆ. ಇದೆಲ್ಲ ಆತ್ಮಸ್ತೋತ್ರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳೋದಲ್ಲ, ನನ್ನನ್ನು ಹೀಗೆ ಉಪಾಸನೆ ಮಾಡಲಿ ನನ್ನ ಭಕ್ತರು ಅಂತ. ಯಾಕೆಂದ್ರೆ ಅನ್ಯಥೋಪಾಸನೆ ಮಾಡಬಾರ್ದು. ಆತ್ಮಸ್ತೋತ್ರಂ ನ ಕರ್ತವ್ಯಂ ಅಂತ ಅವರು ಹೇಳ್ತಾರೆ. ಆತ್ಮಸ್ತೋತ್ರಂ ನ ಕರ್ತವ್ಯಂ ಹೌದು, ಆದರೆ ಶಿಷ್ಯರಿಗೆ ತಿಳಿಸೋದಕ್ಕೋಸ್ಕರ. ಆಚಾರ್ಯರೇ ಹೇಳ್ಕೊಂಡಿಲ್ವೇ ನಾನು ಯಾರು ಅಂತ? ಮಧ್ವಾಚಾರ್ಯ ಹೇಳ್ಕೊಂಡಿದ್ದ, ಯಶ್ಯತ್ ತ್ರೀಣಿ ಉದಿತಾನಿ ವೇದ ವಚನೆ ರೂಪಾಣಿ ದಿವ್ಯ ಅನ್ಯಲಂ ಅಂತ. ವೇದದಲ್ಲಿ ಹೇಳಲ್ಪಟ್ಟ ಮೂರು ರೂಪಗಳೇನಿದೆ ಅದರಲ್ಲಿ ಮೂರನೇ ರೂಪನೇ ಮಧ್ವೋ ಎತ್ತು ತೃತೀಯ ಮೇತದ ಮುನಾ ಗ್ರಂಥ ಕೃತ ಕೇಶವೇ ಅಂತ ತಮ್ಮ ಸ್ವರೂಪ ತಾವು ಹೇಳ್ಕೊಳ್ತಾರೆ. ವೇದದಲ್ಲಿ ಮೂರು ರೂಪ ಪ್ರಸಿದ್ಧವಾಗಿದೆಯಲ್ಲ, ನಾನೇ ಆ ವಾಯುದೇವರ ಅವತಾರ ಅಂತ ಹೇಳ್ಕೊಂಡಿದ್ದೆ. ಯಾಕೆ ಅಂದ್ರೆ ಅನ್ಯಥೋಪಾಸನೆ ಯಾರೂ ಮಾಡಿರಬಾರ್ದು, ನನ್ನ ಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡು ನನ್ನಲ್ಲಿ ಭಕ್ತಿ ಮಾಡಿ ಗುರುಭಕ್ತಿ ಮಾಡಿ ಉದ್ಧಾರ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ಕೊಂಡಿದ್ದಾರೆ. ಯಾಕೆ ಅವರೇ ಹೇಳ್ತಾರೆ, ಯೋನ್ಯಥಾ ಸಂತಮಾತ್ಮಾನ ಅನ್ಯಥಾ ಪ್ರತಿಪದ್ಯತೆ ಕಿಂತೆ ನನ್ನ ಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಒಬ್ಬರನ್ನ ಒಂದು ರೀತಿಯಾಗಿರೋರನ್ನ ಮತ್ತೊಂದು ರೀತಿಯಿಂದ ತಿಳ್ಕೊಳ್ಬಾರ್ದು. ಆ ಪ್ರಕಾರ ಅತಿರೇಕವಾಗಿಯೂ ತಿಳ್ಕೊಳ್ಬಾರ್ದು, ನ್ಯೂನವಾಗಿಯೂ ತಿಳ್ಕೊಳ್ಬಾರ್ದು, ಯಥಾರ್ಥ ಜ್ಞಾನ ಬೇಕು. ಆ ದೃಷ್ಟಿಯಿಂದ ಇಂತಿಂಥ ಫಲವನ್ನು ಪಡೀಲಿ ಅನ್ನೋ ದೃಷ್ಟಿಯಿಂದ ಹೇಳಿರ್ತಕ್ಕಂಥ ಮಾತುಗಳು ಇವೆಲ್ಲ. ಹೀಗೆ ಆಯುರ್ದಾನ ಮಾಡ್ತಕ್ಕಂಥ ಇದನ್ನು ಹೇಳಿದ್ದಾರೆ. ಮುಂದೆ ಆ ಮೂರು ಇನ್ನೊಂದು ಪ್ರಕಾರಾಂತರದಿಂದ ಮೂರು ರೂಪಗಳಿದೆ ಅಂತ ಏನಂದಿದ್ರು, ಶಿಷ್ಟಾನಿ ತುಷ್ಟಾನಿ ಚೇತಿ ವರ್ಣ ನ್ಯೂನತ್ವತ ಸುತ ಸನ್ನಿಧಾನಸ ನ್ಯೂನತ್ವ ಕ್ರಮಾಜ್ಞಾನೀಹಿ ಮಾನವ ಮೊನ್ನೆ ಹೇಳಿ. ಮೂರು ರೂಪಗಳನ್ನ ವಿಪ್ರನಲ್ಲಿ, ವೇದ ನಿಧಿಗಳಲ್ಲಿ, ಬೃಂದಾವನದಲ್ಲಿ ನನ್ನ ಸನ್ನಿಧಾನ ಇದೆ ಅಲ್ಲಿ ಹೇಳುವಾಗ ಮಾತ್ರ ಶಿಷ್ಟಾನಿ ತುಷ್ಟ ಅದು ಆ ವಾಕ್ಯ ಮಮೇಹ ತ್ರೀಣಿ ರೂಪಾಣಿ ಶಿಷ್ಟಾನಿ ತುಷ್ಟಾನಿ ಚ ಒಂದು ಅಕ್ಷರ ಕಡಿಮೆ. ಯಾಕೆ ಅಂದ್ರೆ ಸನ್ನಿಧಾನ ಬರ್ತಾ ಬರ್ತಾ ನ್ಯೂನ ಆಗ್ತದೆ ಅಂತ ತೋರಿಸ್ಬೇಕು. ವಿಪ್ರರಲ್ಲಿ ಎಷ್ಟು ಸನ್ನಿಧಾನ ಇದೆಯೋ ಅದಕ್ಕಿಂತ ಹೆಚ್ಚಿನ ಸನ್ನಿಧಾನ ವೇದ ನಿಧಿಗಳಲ್ಲಿ, ವೇದ ನಿಧಿಗಳಲ್ಲಿ ಎಷ್ಟು ಸನ್ನಿಧಾನನೋ ಅದಕ್ಕಿಂತ ಹೆಚ್ಚು ಸನ್ನಿಧಾನ ವೃಂದಾವನದಲ್ಲಿದೆ. ಹೀಗೆ ವೃಂದಾವನ, ವೇದ ನಿಧಿಗಳು ಮತ್ತು ವಿಪ್ರ ಈ ರೀತಿ ಬರುವಾಗ ಸನ್ನಿಧಾನ ಕಡಿಮೆ ಆಗ್ತದೆ, ಸ್ವಲ್ಪ ಸ್ವಲ್ಪ ನ್ಯೂನ ಸನ್ನಿಧಾನ ಇಟ್ಟಿದ್ದೀನಿ ಅನ್ನೋದನ್ನು ತೋರಿಸ್ಬೇಕು. ಅದಕ್ಕೋಸ್ಕರ ಒಂದು ಅಕ್ಷರ ಕಡಿಮೆ ಮಾಡಿ ಈ ರೀತಿ ತೋರಿಸ್ತಾ ಇದ್ದ. ವಸಾಮಿ ಮನಸ ಅಧಿಷ್ಠಾನಸ್ಯ ಮಾಹಾತ್ಮ್ಯಂ ದಾತುಂ ವೃಂದಾವನೇ ಸದಾ ವೃಂದಾರಕೇಂದ್ರ ಸಂದಿಷ್ಟೋ ಮಂದಸ್ಮಿತ ವಸಾಮ್ಯಹಂ. ಆ ಅಧಿಷ್ಠಾನಕ್ಕೆ ಮಹತ್ವ ಬರಲಿಕ್ಕೋಸ್ಕರ ಆ ರೀತಿ ಎಷ್ಟೆಷ್ಟು ಯೋಗ್ಯವೋ ಅಷ್ಟು ಮಹತ್ವ ಬರಲಿಕ್ಕೆ ನಾನು ವಾಸ ಮಾಡ್ತೀನಿ. ತ್ವಯಿ ಸಚ್ಚಾಸ್ತ್ರ ವಕ್ತ ಚ ವ್ಯಕ್ತಂ ವ್ಯಕ್ತಿಮತಾಂ ವರ ತ್ಯಕ್ವಾ ಸರ್ವಾಣಿ ಕೃತ್ಯಾನಿ ಭೃತ್ಯಾನ್ನಗ್ರಹ ಕಾತರ ವಸಾಮಿ ಮನಸಾ ಶ್ರೀಮನ್ ದಾಸೋ ವ್ಯಾಸಸ್ಯ ಶಾಸನಾತ್ ಶ್ವಾಸರೂಪೇಣ ಚ ಆವಾಸ ಶ್ರೀಶಸ್ಯಾಪಿ ಭವಾಶು ಚ. ನಾನು ಶ್ವಾಸರೂಪದಿಂದ ವಾಸ ಮಾಡ್ತಾ ಇದ್ದೀನಿ. ಶ್ವಾಸರೂಪೇಣ ಇದೆಲ್ಲ ಬಹಳ ಗಂಭೀರವಾದ ಶ್ಲೋಕಗಳು, ವೇದನಿಧಿಗಳಿಗೆ ಹೇಳ್ತಾ ಇರೋ ಮಾತಿದು. ವೇದನಿಧಿಗಳಿಗೆ ಹೇಳ್ತಾ ಇದ್ದಾರೆ, ನಾನು ಎಲ್ಲ ಕಾರ್ಯಗಳನ್ನು ಬಿಟ್ಟು ಸಚ್ಚಾಸ್ತ್ರ ವಕ್ತಾಚ ಸಚ್ಚಾಸ್ತ್ರ ಭಕ್ತನಾಗಿ ವಕ್ತಾರನಾಗಿ ನಿನ್ನಲ್ಲಿ ನೆಲೆಸಿದ್ದೇನೆ. ತ್ಯಕ್ವಾ ಸರ್ವಾಣಿ ಕೃತ್ಯಾನಿ. ಯಾಕೆ ವ್ಯಾಸಸ್ಯ ಶಾಸನ, ವೇದವ್ಯಾಸ ದೇವರ ಶಾಸನ, ವ್ಯಾಸರ ಆಜ್ಞಾ ಪ್ರಕಾರ ನಾನಿದ್ದೇನೆ. ಅದು ಹೇಗೆ ಅಂತಂದ್ರೆ ಶ್ವಾಸರೂಪೇಣ, ಅದು ಒಂದು ಆಶೀರ್ವಾದ ಮಾಡ್ತಿದೆ. ಶ್ವಾಸರೂಪೇಣ ಶ್ರೀಶಸ್ಯ ಆವಾಸ ಭವ. ನಾನು ವೇದನಿಧಿಗಳೇ ನಿಮ್ಮಲ್ಲಿದ್ದೀನಿ, ಶಾಸ್ತ್ರ ಪ್ರವಕ್ತನಾಗಿದ್ದೀನಿ. ನಿಮಗೆ ಏನು ಆಶೀರ್ವಾದ ಅಂತಂದ್ರೆ ಶ್ವಾಸರೂಪೇಣ ಶ್ರೀಶಸ್ಯ ಆವಾಸ ಭವ. ಪರಮಾತ್ಮನಿಗೆ ಆವಾಸರಾಗ್ರಿ ನೀವು. ವೇದನಿಧಿಗಳು ಪರಮಾತ್ಮನಿಗೆ ಆವಾಸರಾಗುವುದು ಅಂದ್ರೇನು? ಭಗವಂತನಿಗೆ ವೇದವ್ಯಾಸ ದೇವರಿಗೆ ಆವಾಸ ಅಂದ್ರೆ ವಾಹನ ರೂಪರಾಗ್ರಿ ಅಂತ ಅರ್ಥ. ವೇದನಿಧಿಗಳು ಮುಂದೆ ಪರಮಾತ್ಮನಿಗೆ ವಾಹನ ರೂಪರಾಗತಕ್ಕಂಥವ್ರು, ಅಂದ್ರೆ ಗರುಡ ಪದವಿಗೆ ಬಂದು ಅವರು ವಾಹನ ಆಗತಕ್ಕಂಥವ್ರು. ಶ್ವಾಸರೂಪೇಣ ಆವಾಸ ಭವ ಅಂತಿದೆಯಲ್ಲ, ಶ್ವಾಸರೂಪೇಣ ಅಂತಂದ್ರೆ ಅಲ್ಲಿ ಗರುಡ ರೂಪೇಣ ಅಂತಲೇ ಅರ್ಥ. ಯಾಕೆ ಈ ಪ್ರಾಣದಲ್ಲಿ ಬೃಹದಾರಣ್ಯ ಇದರಲ್ಲಿ ಉಪನಿಷತ್ನಲ್ಲಿ ಹೇಳ್ತಾರೆ, ಚಾಂದೋಗ್ಯದಲ್ಲೂ ಬರ್ತದೆ, ಪ್ರಾಣ ಪಂಚಕ ಉತ್ತಮ ಮಧ್ಯಮ ಅಧಮ ಅಂತ ಮೂರು. ಪ್ರಾಣಪಂಚಕ ಉತ್ತಮ ಅಂತಂದ್ರೆ ಮುಖ್ಯ ಪ್ರಾಣದೇವರ ಐದು ರೂಪಗಳು, ಪ್ರಾಣಪಂಚಕ ಮಧ್ಯಮ ಅಂತಂದ್ರೆ ಅದು ಗರುಡ ದೇವರು ಸೇರ್ತಾರೆ. ಅದರಿಂದ ಗರುಡ ದೇವರಿಗೂ ಕೂಡ ಶ್ವಾಸರೂಪ ಅಂತ ಒಂದಿದೆ, ಅದು ಅವರಿಗೂ ಕೂಡ ಪ್ರಾಣ ಅಂತ ಹೆಸರಿದೆ. ಆ ರೀತಿ ಇಟ್ಟುಕೊಂಡು ಶ್ವಾಸರೂಪೇಣ ಚ ಆವಾಸ ಶ್ರೀಶಸ್ಯಾಪಿ ಭವಾಶುಚ. ಭಗವಂತನಿಗೆ ನೀವು ಮುಂದೆ ಗರುಡ ರೂಪದಿಂದ ಶ್ವಾಸರೂಪೇಣ ಗರುಡ ರೂಪದಿಂದ ಆವಾಸ ಭವ ಅಂತಂದ್ರೆ ವಾಹನವಾಗ್ರಿ ಅನ್ನುವಂಥ ಅರ್ಥ. ಇಷ್ಟು ಗಂಭೀರವಾಗಿ ಇದು ರಹಸ್ಯ, ರಹಸ್ಯ ಆದ್ದರಿಂದ ಈ ರೀತಿ ಹೇಳ್ತಾರೆ. ಆ ಉಪನಿಷತ್ತಿನಲ್ಲಿ ಈ ಪ್ರಾಣಪಂಚಕ ಗರುಡ ದೇವರದ್ದು ಅಂತ ಹೇಳುವಾಗ ಅಲ್ಲಿ ಇವರಿಗೆ ಶ್ವಾಸರೂಪ ಅಂತ ಅನ್ನೋದು ಸಿದ್ಧವಾಗ್ತದೆ. ಈ ರೀತಿ ಇಟ್ಟುಕೊಂಡು ಇದನ್ನು ಕೊಡಿಸ್ಬೇಕು. ಅದಕ್ಕೋಸ್ಕರ ಅವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ವೇದನಿಧಿಗಳಲ್ಲಿಯೂ ಕೂಡ ಇದ್ದಾರೆ ಅಂತ ಅಭಿಪ್ರಾಯ. ಇನ್ನು ಸ್ವಪ್ನದಲ್ಲಿ ಈ ರೀತಿ ರಾಜರು ಬಂದು ಕಾಣಿಸ್ಕೊಂಡು ಇವನ್ನೆಲ್ಲ ಹೇಳೋದು, ಮನುಷ್ಯರ ಸಂಪರ್ಕ ಹೊಂದೋದು, ಇದೆಲ್ಲ ದೇವತೆಗಳಿಗೆ ನಿಷಿದ್ಧ. ಏನಾದರೂ ವಿಶೇಷ ಕಾರ್ಯ ಇದ್ದರೆ ಭೂಲೋಕಕ್ಕೆ ಬರೋದಷ್ಟೇ ಹೊರತು ಕಾರ್ಯ ಮುಗಿದ ಕೂಡಲೇ ಅವರು ಹೊರಡಬೇಕು ಅಂತ ಉಂಟು. ಮನುಷ್ಯರ ಜೊತೆಗೆ ಸಂಭಾಷಣೆ, ಅವರ ಸ್ಪರ್ಶ, ಮನುಷ್ಯ ಮಾನುಷಾನ್ನ ಭೋಜನ, ಇದೆಲ್ಲ ನಿಷಿದ್ಧ. ಸ್ವಪ್ನದಲ್ಲಿಯೂ ಕೂಡ ಈ ರೀತಿ ಮನುಷ್ಯರ ಸಂಘ ಅದು ನಿಷಿದ್ಧ. ಅಂಥದ್ದು ದೇವತೆಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಸಮೀರ ಪದವಿಗೆ ಬರತಕ್ಕಂಥ ಅಂಥ ಶ್ರೇಷ್ಠತೆ ಹೊಂದಿದ ನೀವು ಸ್ವಪ್ನದಲ್ಲಿ ಈ ರೀತಿ ಇಷ್ಟು ದೀರ್ಘಕಾಲ, ಇದು ಒಂದು ಕಂಟಿನ್ಯೂಸ್ ಆಗಿ ಸ್ವಪ್ನ ಬಿದ್ದದ್ದಲ್ಲ, ಆಗಿಂದಾಗಿ ಆಗಿಂದಾಗೆ ಬೀಳ್ತಾ ಇತ್ತು. ಅನೇಕ ವರ್ಷಗಳ ತನಕ ಹೀಗೆ ಸ್ವಪ್ನ ವೃಂದಾವನ ಆಖ್ಯಾನ ರಚನೆ ಆಗಿರೋದು ಒಂದೇ ಸಲಕ್ಕೆಲ್ಲ, ಆಗಿಂದಾಗೆ ಬರೋದು, ಒಂದು ವಾರ ಬರಲಿಕ್ಕಿಲ್ಲ, ಮತ್ತಿದ್ದಕ್ಕೆ ದಾಖ ಕನಸಿಕೊಳ್ಳೋದು, ಮರಣ ದಿವಸ ಅವ್ರು ಬರೆಸೋದು, ಮತ್ತೊಂದಷ್ಟು ದಿವಸ ಇಲ್ಲ, ಈ ರೀತಿ ಹೀಗೆ ಅನೇಕ ವರ್ಷಗಳ ಕಾಲ ಸ್ವಪ್ನದಲ್ಲಿ ಒಬ್ಬ ವಿಪ್ರರ ಸಂಘ ಈ ರೀತಿ ಸಂಪರ್ಕ ಇಟ್ಟುಕೊಂಡಿರೋದು ದೋಷ ಅಲ್ವೋ ಅಂತಂದ್ರೆ ಅದಕ್ಕೆ ಅವರು ಈ ಸಂದೇಹ ಬರಬಹುದು ಅಂತ ಹೇಳಿ ಉತ್ತರ ಕೊಡ್ತಾರೆ. ಒಂದು ಸಲ ಕನಸಿನಲ್ಲಿ, ಅಹಂ ಧವಳ ಗಂಗಾಯಾಂ ದೇವೈ ಸಹ ಮುನೀಶ್ವರೈ ಅರುಣೋದಯ ವೇಲಾಯಾಂ ಸ್ನಾತ್ವಾ ಗಚ್ಚಾಮಿ ನಿತ್ಯಶಃ ನರಾಣಾಂ ದರ್ಶನಂಚಾಪಿ ನರಾಣಾಂ ದರ್ಶನಂಚಾಪಿ ಸ್ಪರ್ಶನಂಚ ವಿಮರ್ಶನಂ ಸುರಾಣಾಂ ನೈವ ಧರ್ಮಶ್ಚ ಸಂಭಾಷಣಮಪಿ ಪ್ರಿಯ. ದೇವತೆಗಳಿಗೆ ನರರ ದರ್ಶನ, ನರರ ಸ್ಪರ್ಶನ, ಅವರ ಜೊತೆಗೆ ಮಾತು ಚರ್ಚೆ, ಇದೆಲ್ಲವೂ ಕೂಡ ಸುರಾಣಾಂ ನೈವ ಧರ್ಮಶ್ಚ. ದೇವತೆಗಳಿಗಿದು ಧರ್ಮಾವಹ ಅಲ್ಲ, ದೇವತೆಗಳಿಗಿದು ಧರ್ಮ ಅಲ್ಲ, ಸ್ವಪ್ನದಲ್ಲಿಯೂ ಕೂಡ ಧರ್ಮ ಅಲ್ಲ. ಆದರೆ ಸ್ವಪ್ನೇಪಿ ಚಾಪ್ತವಾನ್ ಶ್ರೀಮನ್ ಆಯುಷ್ಮನ್ ನರದೇಹಿನಂ, ನರದೇಹಿಯಾದ ವಿಪ್ರನನ್ನು ನಾನು ಸ್ವಪ್ನದಲ್ಲಿ ಬಂದು ಸಂಧಿಸಿದ್ದೀನಿ, ಸಂಭಾಷಣಾದಿಗಳನ್ನು ಮಾಡಿದ್ದೀನಿ, ವಿಪ್ರ ಅಂತ ಸಂಬೋಧನೆ ಮಾಡಿ ಅನೇಕ ವಿಚಾರಗಳನ್ನು ಹೇಳಿದ್ದೀನಿ. ಇದು ಹೇಗೆ ಪ್ರಾಪ್ನೋತಿ ಯದಿವಾ ತಾಪಂ ನರಕೇ ಚಾಪ್ನಿಯಾ ಧ್ರುವಂ. ಯಾರಾದರೂ ದೇವತೆಯಾದವನು ಈ ರೀತಿ ಸ್ವಪ್ನದಲ್ಲಿ ಆಗಲಿ ಅಥವಾ ನಿಜ ಜೀವನದಲ್ಲಿ ಆಗಲಿ ನರನ ಸಂಪರ್ಕವನ್ನು ಪಡೆದ್ರೆ ಅವರು ನರಕಕ್ಕೆ ಹೋಗ್ತಾರೆ ಅಂತ ಉಂಟು. ನರಕ ಅಂದ್ರೆ ಅರ್ಥೇನು? ದೇವಾನಾಂ ನಿರಯುವ ನಾಸ್ತಿ, ದೇವತೆಗಳಿಗೆ ನರಕ ಇಲ್ಲ, ಭೂಮಿಯಲ್ಲಿ ಬರೋದೇ ಅವರಿಗೆ, ಮತ್ತೆ ಮತ್ತೆ ಜನ್ಮ ಪಡೆಯೋದಿರ್ತದೆ. ಅಂತೂ ಒಂದು ಅದು ನಿಷಿದ್ಧ, ಅದಕ್ಕೊಂದು ಶಿಕ್ಷೆ ಅಂತ ಉಂಟು. ನೀವು ಹೇಗೆ ಮಾಡಿದ್ರಿ ಅಂತ ಪ್ರಶ್ನೆ ಬರಬಹುದು. ಅದಕ್ಕೆ ರಾಜರು ಹೇಳ್ತಾರೆ, ನಾನು ಸುರನೇ, ದೇವತೆಯೇ ನಾನು, ಇಂತಿಂಥ ದೇವತೆ ಅಲ್ಲ, ಸಮೀರ ಪದವಿಗೆ ಬರುವ ದೇವತೆಯೇ. ಆದರೂ ಈ ರೀತಿ ಸ್ವಪ್ನದಲ್ಲಿ ಸಂಪರ್ಕ ಹೊಂದಿದ್ದು, ಆ ಬ್ರಾಹ್ಮಣನ ಜೊತೆಗೆ ಸಂಭಾಷಣಾದಿಗಳನ್ನು ಮಾಡಿದ್ದು, ಅಥಾಪಿ ಮೇನ ದೋಷ ಸ್ಯಾತ್ ನಿಸ್ಸಂಗ ವಪುಷೋ ಋಷೇಹೇ. ಬೇರೆ ದೇವತೆಗಳಿಗಿಂತ ನನ್ನಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಅಂತಂದ್ರೆ ಅಸಂಗೋಹ್ಯಯಂ ಪುರುಷ ಅಂತ ಪರಮಾತ್ಮ ಹೇಗೆ ಅಸಂಗನೋ, ನನ್ನಲ್ಲಿ ಅಂಥ ಅಸಂಗತ್ವ ಅನ್ನುವಂಥ ಮಹಿಮೆ ಭಗವದ್ ಅನುಗ್ರಹದಿಂದ ಇದೆ. ನಿಸ್ಸಂಗ ವಪುಷೋ ಋಷೇಹೇ ಅಘಮರ್ಷಣತೋ ದೋಷಂ. ಆ ನಿಸ್ಸಂಗತ್ವನಾದರೂ ಹೇಗೆ ಬಂತು ಅಂತಂದ್ರೆ, ಪ್ರತಿನಿತ್ಯ ಅರುಣೋದಯ ಕಾಲದಲ್ಲಿ ನಾನು ಬಂದು ಎಲ್ಲ ದೇವತೆಗಳು ಋಷಿಗಳ ಜೊತೆಗೆ ಧವಳಗಂಗೆಯಲ್ಲಿ ಸ್ನಾನ ಮಾಡಿ ಹೋಗ್ತೇನೆ. ಆ ಧವಳಗಂಗಾ ಸ್ನಾನದಿಂದ ನನಗಂಥ ಮಹತ್ವ ಬಂದಿದೆ, ಭಗವಂತನ ಪಾದೋದಕ ರೂಪವಾದದ್ದು. ಆದ್ದರಿಂದ ಅಘಮರ್ಷಣತೋ ದೋಷಂ ಶೋಷಯಾಮಿ ತಮಪ್ಯಹಂ. ಅಘಮರ್ಷಣ ಅಂತಂದ್ರೆ ಪಾಪವನ್ನು ತೊಳೆಯತಕ್ಕಂಥ ವೇದ ಮಂತ್ರಗಳಿದೆ. ಋತಂಚ ಸತ್ಯಂಚ ಭೀಧ ತಪಸೋಧ್ಯ ಜಾಯತ ಇತ್ಯಾದಿ ಮಂತ್ರಗಳಿಂದ ಆ ಸಿದ್ಧಿಯನ್ನು ಪಡೆದು ಧವಳಗಂಗೆಯ ಸ್ನಾನದಿಂದ ನಾನು ನಿಸ್ಸಂಗನಾಗಿದ್ದೇನೆ. ಏನು ಯಾವ ದೋಷವೂ ಅಂಟೋದಿಲ್ಲ. ಯಜುರ್ವೇದದಲ್ಲಿ ಸ್ನಾನ ಮಾಡುವಾಗ ಹೇಳೋ ಮಂತ್ರ ಬೇರೆ ಇದೆ, ಇದೆಲ್ಲ ಋಗ್ವೇದಗಳು ಹೇಳ್ತಾರೆ. ಋತಂಚ ಸತ್ಯಂಚ ಭೀಧ ತಪಸೋಧ್ಯ ಜಾಯತ ತಥೋ ರಾತ್ರಿ ಜಾಯತ ಅಂತ ಯಜುರ್ವೇದದಲ್ಲಿ ಹೇಳೋದೇನು ಅಂತಂದ್ರೆ, ಅದನ್ನು ಸ್ವಾರಸ್ಯವಾದ ಮಂತ್ರ, ಆರ್ದ್ರಂಜ್ವಲತಿ ಜ್ಯೋತಿರಹಮಸ್ಮಿ ಜ್ಯೋತಿರ್ಜ್ವಲತಿ ಬ್ರಹ್ಮಾಹಮಸ್ಮಿ ಆರ್ದ್ರಂಜ್ವಲತಿ ಜ್ಯೋತಿರಹಮಸ್ಮಿ. ನಾವು ಜ್ಯೋತಿ ರೂಪರಾಗಿದ್ದೇವೆ ಜೀವರು. ಈ ಜ್ಯೋತಿ ಜ್ವಲಿಸಬೇಕಾದ್ರೆ ಯಾವಾಗ ಜ್ವಲಿಸ್ತದೆ? ಆರ್ದ್ರಂಜ್ವಲತಿ ಆರ್ದ್ರವಾದಾಗ ಜ್ವಲಿಸ್ತದೆ. ಬೇರೆ ದೀಪ ಜ್ವಲಿಸಬೇಕಾದ್ರೆ ಎಣ್ಣೆ ಹಾಕಬೇಕು, ಆರ್ದ್ರ ಆಗಬೇಕು, ಜ್ವಲಿಸ್ತದೆ. ಹಾಗೆ ಆರ್ದ್ರಂಜ್ವಲತಿ ಜ್ಯೋತಿರಹಮಸ್ಮಿ ನಾವೊಬ್ಬರೇ ಮಂತ್ರ ಹೇಳಿರ್ತೀವಿ. ಅವರು ಆಗುವಾಗ ಆ ಧವಳಗಂಗಾ ಸ್ನಾನದಿಂದ ನಿಸ್ಸಂಗತ್ವ ಬಂದಿದೆ ನನಗೆ. ಅದು ಒಂದು ರೀತಿ ಧವಳಗಂಗೆ ಮಹಿಮೆನೂ ಹೌದು, ಇವರ ನಿಸ್ಸಂಗತ್ವ ಮಹಿಮೆನೂ ಹೌದು. ತಸ್ಮಾತ್ ಧವಳಗಂಗಾಯಾಂ ಅಂಗೀಕೃತ ಮುನೀಶ್ವರ ಸಂಗೀಕೃತ ಭಗಾಹ ಸನ್ ಸ್ವಾಂಗಂ ಯಾಸ್ಯಾಮಿ ನಿತ್ಯಶಃ ಅಂತ ಹೇಳಿ ತಮ್ಮ ನಿಸ್ಸಂಗತ್ವವನ್ನು ಪ್ರಕಟಪಡಿಸ್ತಾ ಇದ್ದ. ಇನ್ನು ಧನ್ವಂತರಿ ಉಪಾಸನೆಯಿಂದ ನಾನು ಜನನ ಮರಣಗಳನ್ನು ಗೆದ್ದಿದ್ದೇನೆ ಅಂತ. ರೋಗವನ್ನು ಮಾತ್ರ ಗೆಲ್ತಾರೆ ಬೇರೆಯವರು ಧನ್ವಂತರಿ ಉಪಾಸನೆಯಿಂದ, ನಾನು ಜನನ ಮರಣ ಅನ್ನೋ ರೋಗವನ್ನೇ ಗೆದ್ದಿದ್ದೇನೆ. ಏನು ಜನನ ಮರಣ ರೋಗ ಗೆಲ್ಲೋದು ಅಂದ್ರೆ ಅರ್ಥ ಏನು? ಮರಣ ಅಂತೂ ಗೆದ್ದಿದ್ದಾರೆ, ಅದು ಎಲ್ರಿಗೂ ಗೊತ್ತಿರೋದು. ಸಶರೀರರಾಗಿ ವೃಂದಾವನ ಪ್ರವೇಶ ಮಾಡಿದ್ರಿಂದ ಎಲ್ಲರ ದೃಷ್ಟಿಗೆ ಬೀಳುವಂತೆ ಮರಣ ಹೊಂದಿ ಆಮೇಲೆ ವೃಂದಾವನ ಆದದ್ದಲ್ಲ. ಸಶರೀರರಾಗಿ ವೃಂದಾವನ ಪ್ರವೇಶ ಮಾಡಿದ್ರು ಅಂದ್ರೆ ಮರಣ ಗೆದ್ದಿದ್ದಾರೆ ಅಂತ. ಇದರಿಂದ ಜನನವನ್ನೂ ಗೆದ್ದಿದ್ದಾರೆ ಅಂತ ಇಟ್ಕೊಂಡು. ಅದು ಹೇಗೆ ಅಂತಂದ್ರೆ, ಶ್ರೀಮದ್ ಆಚಾರ್ಯರು ಯಾವ ರೀತಿ ನಿಷ್ಕಾಸಯನ್ ಪುರಮಸೌ ಭಗವಾನ್ ವಿವೇಶ, ಯಾವುದೋ ಜೀವ ಇದ್ದದ್ದನ್ನ ಹೊರಗಡೆ ಕಳಿಸಿ ತಾವು ಪ್ರವೇಶ ಮಾಡಿ ಬಂದರು. ಆ ರೀತಿ ಜನನ ಮರಣಗಳನ್ನು ಗೆದ್ದದ್ದು ಧನ್ವಂತರಿ ಉಪಾಸನೆ. ಧನ್ವಂತರಿಂ ಭಜೇ ನಿತ್ಯಂ ಮನ್ವಂತರ ಪತಿಂ ಪ್ರಭುಂ ತನ್ವಂತರಗತಶ್ಚಾಹಂ ನನ್ವಂತರಗತೋಪಿ ಸನ್ ಅಮೃತಾಂಶಿಗತಂ ದೇವಂ ತ್ವಮೃತಾಬ್ಧಿ ಸಮುದ್ಭವಂ. ಧನ್ವಂತರಿಗೆ ಎರಡೆರಡು ರೂಪ ಇದೆ. ಎರಡು ಸಲ ಧನ್ವಂತರಿ ಪ್ರಾದುರ್ಭಾವ ಆಗಿದೆ. ಒಂದು ಸಲ ಕ್ಷೀರಸಮುದ್ರ ಮಥನಾಗುವಾಗ, ಇನ್ನೊಂದು ಸಲ ಈ ಚಂದ್ರವಂಶದಲ್ಲಿ ಒಬ್ಬ ರಾಜನ ಪರಂಪರೆಯಲ್ಲಿ ಚಂದ್ರವಂಶದ ರಾಜರ ಮಧ್ಯದಲ್ಲಿ ಧನ್ವಂತರಿ ಪ್ರಾದುರ್ಭವಿಸಿದ. ಅಬ್ಜ ಧನ್ವಂತರಿ ಅಂತ ಅದಕ್ಕೆ ತನ್ವಂತರ ಅಂತ ಹೇಳ್ತಾರೆ. ಅದರಲ್ಲೂ ಇದೆ, ದಶಾವತಾರ ಸ್ಥಿತಿಯಲ್ಲೂ ಇದೆ. ಧನ್ವಂತರ ಉಂಟು ಅಂತ, ಎರಡು ಎರಡು ಶರೀರ. ಅದರಂತೆ ಅಬ್ಜ ಧನ್ವಂತರಿ ಅಂದ್ರೆ, ಅಬ್ಜ ಧನ್ವಂತರಿ ಅಂದ್ರೆ ಕ್ಷೀರ ಸಮುದ್ರದಿಂದ ಬಂದ ಧನ್ವಂತರಿ. ಇನ್ನೊಂದು ಧನ್ವಂತರಿ ರೂಪ ಚಂದ್ರವಂಶದಲ್ಲಿ ಬಂದಿರ್ತಕ್ಕಂಥ. ಅದನ್ನೆಲ್ಲ ತಿಳಿಸಿ ಅಮೃತಾಬ್ಜ ಸಮುದ್ಭವಂ ಅಮೃತಾಂಶ ಗತಂ, ಎಲ್ಲಿ ಉಪಾಸನೆ ಮಾಡಬೇಕು ಧನ್ವಂತರಿಯನ್ನ? ಅಮೃತಾಂಶುಗತಂ ದೇವಂ, ಚಂದ್ರಮಂಡಲದಲ್ಲಿ ಧನ್ವಂತರಿಯನ್ನು ಉಪಾಸನೆ ಮಾಡುದು. ಒಂದೊಂದು ಭಗವದ್ ರೂಪ ಉಪಾಸನೆ ಮಾಡುವುದು ಇಂತಿಂಥ ಕಡೆ ಮಾಡಬೇಕು ಅಂತ ಇತ್ತು. ಚಂದ್ರಮಂಡಲದಲ್ಲಿರ್ತಕ್ಕಂಥ ಅಮೃತಾಬ್ಧಿ ಸಮುದ್ಭವನಾದ ಮತ್ತೊಂದು ರೂಪದಿಂದ ಚಂದ್ರವಂಶದಲ್ಲಿ ಬಂದಿರತಕ್ಕಂಥ ಅಮೃತಂ ಪಾಯಂತಂ ಮಾಂ, ಅಮೃತವನ್ನ ಕುಡಿಸ್ತಕ್ಕಂಥ ಅಮೃತಾಕ್ತ ಕಮಂಡಲಂ, ಅಮೃತ ತುಂಬಿದ ಕಮಂಡಲವನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ಧನ್ವಂತರಿಯನ್ನು ನಾನು ಉಪಾಸನೆ ಮಾಡಿದ್ದೆ. ಸದೇವೋ ವರದೋ ಮಹ್ಯಂ ತದೈವ ಪ್ರಭುರವ್ಯಯ, ಆ ಧನ್ವಂತರಿ ರೂಪಿಯಾದ ಪರಮಾತ್ಮ ನನಗೆ ವರ ಕೊಟ್ಟಿದ್ದಾನೆ, ದಿವ್ಯ ವಿಜ್ಞಾನವನ್ನು ಕೊಟ್ಟಿದ್ದಾನೆ. ಚಂದ್ರೋಘ ಕಾಂತಿ ಅಮೃತೋರು ಕರೀರ್ಜಗಂತಿ ಸಂಜೀವಯಂತಂ, ಅವರ ಕಿರಣಗಳಿಂದಲೇನೆ ಇಡೀ ಜಗತ್ತಿನಲ್ಲೇ ಬೆಳೆಸ್ತಕ್ಕಂಥ ಜ್ಞಾನ ಕೊಡ್ತಾರೆ. ಯಾಕೆ ಅಂದ್ರೆ, ಜ್ಞಾನಂ ಸುಧಾಕಲಶಮೇವ ಚ ಸಂದಧಾನಂ ಶೀತಾಂಶು ಮಂಡಲಗತಂ, ಅದನ್ನೇ ಅಮೃತಾಂಶು ಗತಂ ದೇವಂ ಶೀತಾಂಶು ಮಂಡಲಗತಂ ತಿರು. ಹೀಗೆ ಆ ಜ್ಞಾನವನ್ನು ನನಗೆ ಧನ್ವಂತರಿ ರೂಪಿಯಾದ ಪರಮಾತ್ಮ ಕೊಟ್ಟಿದ್ದಾನೆ. ದದೌ ಚ ದಿವ್ಯ ವಿಜ್ಞಾನಂ ಮುದೈವ ಮಮ ಸೇವಯ ಒಳಗು ದದೌ ಚ ದಿವ್ಯ ವಿಜ್ಞಾನಂ ಮುದೈವ ಮಮ ಸೇವಯ, ನಾನು ಆ ಧನ್ವಂತರಿಯ ಸೇವೆ ಮಾಡಿದ್ದರಿಂದ ದಿವ್ಯವಾದಂಥ ವಿಜ್ಞಾನವನ್ನ ಧನ್ವಂತರಿ ರೂಪಿ ಪರಮಾತ್ಮ ನನಗೆ ಕೊಟ್ಟಿದ್ದ. ಇನ್ನು ರೋಗ ಪರಿಹಾರನೂ ಕೂಡ ಮಾಡಿದ್ದಾನೆ, ಇಲ್ಲ ಅಂತಲ್ಲ, ಜನನ ಮರಣನೂ ಪರಿಹಾರ ಮಾಡಿದ್ದಾನೆ ಧನ್ವಂತರಿ ರೂಪಿ ಪರಮಾತ್ಮ. ಅದೇ ಧನ್ವಂತರಿಯ ಅನುಗ್ರಹದಿಂದ ನಾನು ರೋಗವನ್ನು ಕೂಡ ಪರಿಹಾರ ಮಾಡಿಕೊಂಡಿದ್ದೇನೆ ಅಂತ ಬಹಳ ಚಮತ್ಕಾರವಾಗಿ ಹೇಳ್ತಾರೆ. ಹೇಳುವಾಗ ರಾಜರು, ಭೈಷಜ್ಯಂ ಕೃತವಾನ್ ಮಹ್ಯಂ ವೈಷಮ್ಯ ರಹಿತ ಪ್ರಭು. ಭೈಷಜ್ಯ ಅಂದ್ರೆ ಔಷಧಿಯನ್ನು ಕೊಟ್ಟಿರು. ಚೈದ್ಯ ಶಾಪಾಖ್ಯ ರೋಗ, ಯಾವ ರೋಗ ಪರಿಹಾರ ಮಾಡಿದ್ದಾನೆ ಅಂದ್ರೆ ಚೈದ್ಯ ಶಾಪಾಖ್ಯ ರೋಗ. ಚೈದ್ಯ ಅಂದ್ರೆ ಶಿಶುಪಾಲ, ಆ ಶಿಶು ಚೈದ್ಯ ಶಾಪಾಖ್ಯ ರೋಗ, ಶಿಶುಪಾಲನ ಶಾಪ ಬಂದಿತ್ತು ನನಗೆ. ಆ ಶಾಪ ಅನ್ನೋ ರೋಗವನ್ನ ಆ ಧನ್ವಂತರಿ ರೂಪಿ ಪರಮಾತ್ಮ ಮಾಡಿದ್ದ. ಅಂದ್ರೆ ಧನ್ವಂತರಿಯೇ ಕೃಷ್ಣ ರೂಪದಿಂದ ನನಗೆ ಆ ಶಾಪ ಅನ್ನೋ ರೋಗವನ್ನು ಪರಿಹಾರ ಮಾಡಿದ್ದ. ಅಂತೂ ಕೃಷ್ಣ ಧನ್ವಂತರಿ ಒಬ್ಬರೇ. ಅದನ್ನ ಹೇಳುವಾಗ, ಭೀಷ್ಮ್ಯಾಪತಿ ಪ್ರಸಾದಾಕ್ಷಂ ಪ್ರೇಷ್ಯಸ್ಯ ಸ ಮಹಾಭಿಷೇಕ ಏವಂ ಜ್ಞಾನಾಮೃತಂ ಶ್ರೀಮನ್ನಾಮೃತಂ ಚೋಚ್ಯತೆ ಮಯ. ಅದೇನದು ಚೈತ್ಯ ಶಾಪಾಕ್ಷ ರೋಗ ಅಂತಂದ್ರೆ, ವೈದ್ಯೋ ಧನ್ವಂತರಿಶ್ಚಾಯಂ, ನಿಜವಾಗಿಯೂ ವೈದ್ಯನೇ ಧನ್ವಂತರಿ. ಚೈತ್ಯ ಶಾಪಾಖ್ಯ ರೋಗ, ಚೈತ್ಯ ಶಾಪ ಅಂತಂದ್ರೆ ಈ ಕೃಷ್ಣಾವತಾರ ಕಾಲದಲ್ಲಿ ಶಿಶುಪಾಲನ್ನ ಅವನಿಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡೋದು ಅಂತ ಎಲ್ಲರೂ ತೀರ್ಮಾನ ಮಾಡಿರ್ತಾರೆ ದುಷ್ಟರು. ಆ ಸಂದರ್ಭದಲ್ಲಿ ರುಕ್ಮಿಣಿ ದೇವಿ ಪತ್ರವನ್ನು ಬರೆದು ಒಬ್ಬ ಬ್ರಾಹ್ಮಣರ ಹತ್ರ ಕೊಟ್ಟು ಕಳಿಸ್ತಾರೆ. ಆ ಬ್ರಾಹ್ಮಣರು ಅಂತಂದ್ರೆ ಬೇರೆ ಯಾರು ಅಲ್ಲ, ಕೃಷ್ಣಾವತಾರ ಕಾಲದಲ್ಲಿ ಇವರೇ ಬ್ರಾಹ್ಮಣರಾಗಿ ಅವತರಿಸಿದ್ರು. ಅವ್ರ ಹತ್ರನೇ ಆ ರುಕ್ಮಿಣಿ ದೇವಿ ಪತ್ರವನ್ನ ಕೊಟ್ಟು ಕಳಿಸ್ತಾಳೆ ಕೃಷ್ಣನ ಕೊಡಬೇಕು. ಆ ನೋಡಿ ಅದು ಹೇಗಿದೆ ಅಂದ್ರೆ, ಶೋಭಾವಿ ನಿತ್ವಂ ಅಜಿತೋ ದ್ವಹನೇ ವಿದರ್ಭಾನ್, ಭಾಗವತ ಶ್ಲೋಕ ಹಾಗಿದೆ. ಶೋಭಾವಿ ನಿತ್ವಂ ಅಜಿತೋ ದ್ವಹನೇ ವಿದರ್ಭಾನ್ ಗುಪ್ತ ಸಮೇತ ಪೃತನಾಪತಿ ಸಮೇತ. ನಾಳೆ ಆ ಮುಹೂರ್ತ ಇಟ್ಟಿದ್ದಾರೆ, ನಾಳೆಗೆ ಮುಹೂರ್ತ ಇಟ್ಟಿದ್ದಾರೆ. ಅಷ್ಟು ತರಾತುರಿಯಲ್ಲಿ ಮಾಡಿದ್ರಂತೆ, ಎಲ್ಲಿಯಾದ್ರೂ ಕೃಷ್ಣ ಬಂದು ವಿಘ್ನ ಮಾಡ್ಯಾನು ಅಂತ ಆ ತರಾತುರಿಯಲ್ಲಿ ಮಾಡಿ ನಾಳೆ ಮುಹೂರ್ತ ಇಟ್ಟುಬಿಟ್ಟಿದ್ದಾರೆ. ಯಾರು ಕೃಷ್ಣ ನಿಂಗೆ ಗೊತ್ತಾಗಬಾರ್ದು ಅಂತ ಹಾಗೆ ಮಾಡಿದ್ದಾರೆ. ಆದ್ರಿಂದ ನಾನು ಗಡಿಬಿಡಿಯಲ್ಲೇ ಪತ್ರ ಬರೆದು ಕಳಿಸ್ತಾ ಇದ್ದೇನೆ. ಆ ಮುಹೂರ್ತದ ಒಳಗೆ ನೀನು ಬಂದು ನನ್ನನ್ನು ಕರ್ಕೊಂಡು ಹೋಗಬೇಕು. ಆ ಶಿಶುಪಾಲನನ್ನು ನಾನು ವಿವಾಹವಾಗಲಾರೆ ಅಂತ ಇಷ್ಟು ಪತ್ರ ಬರೆದು ಕೃಷ್ಣನಿಗೆ ಮುಟ್ಟಿಸಬೇಕು. ವಿದರ್ಭ ದೇಶದಿಂದ ದ್ವಾರಕೆಗೆ ಬಂದು ಕೃಷ್ಣನಿಗೆ ಮುಟ್ಟಿಸ್ಬೇಕು. ಮರುದಿವಸ ವಿವಾಹ, ಅಷ್ಟು ವೇಗದಲ್ಲಿ ಹೋಗಿ ಬರುವವರು ಆಗಬೇಕು. ಅದು ಯಾರಾಗ್ಲಿಕ್ಕೆ ಸಾಧ್ಯ? ವಾಯು ಪದವಿಗೆ ಬರತಕ್ಕಂಥವರಿಗೆ ಆ ವೇಗದಿಂದ, ವಾಯು ವೇಗದಿಂದ ಹೋಗಿ ಆ ಪತ್ರ ಕೊಟ್ಟು ಕೃಷ್ಣನ ಕರ್ಕೊಂಡು ಬರಲಿಕ್ಕೆ ಸಾಧ್ಯ. ಕೃಷ್ಣನಾದ್ರೂ ಬಂದಾನು, ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಬೇಕಲ್ಲ. ಇನ್ಯಾರನೋ ಪತ್ರ ಕೊಟ್ಟು ಕಳಿಸಿದ್ರೆ ಹೇಗೆ ಹೋದಾರು? ಅದಕ್ಕೆ ಆ ರುಕ್ಮಿಣಿ ದೇವಿ ಆರಿಸಿತು ಈ ಬ್ರಾಹ್ಮಣರನ್ನು. ಆ ಬ್ರಾಹ್ಮಣರು ಅವರು ವಾಯು ಪದವಿಗೆ ಬರತಕ್ಕಂಥವರಾದ್ರಿಂದ ಅವರಿಗೆ ಆ ವೇಗ ಇತ್ತು ಅಂತಲೇ ರುಕ್ಮಿಣಿ ದೇವಿ ಕಳಿಸಿದ್ದಾಳೆ. ಭೀಷ್ಮ್ಯಾಹ ಪತಿ ಪ್ರಸಾದಾಖ್ಯಂ, ಇಲ್ಲೆಲ್ಲ ಭೀಷ್ಮೀಪತಿ ಅಂತಿದೆ. ಭೀಷ್ಮ್ಯಾಹ ಪತಿ ಪ್ರಸಾದಾಖ್ಯಂ ಅನ್ನೋ ಪಾಠವನ್ನು ಒಂದು ವ್ಯಾಖ್ಯಾನದವರು ಹಿಡಿದಿದ್ದಾರೆ. ಶ್ರೀಯ ಪತ್ತೆ ದಂಗೆ ಷಷ್ಠಿಯನ್ನು ಹಾಗೆ ಇಟ್ಟುಕೊಳ್ಬೇಕು. ಭೀಷ್ಮ್ಯಾಹ ಪತಿ ಪ್ರಸಾದಾಖ್ಯಂ ಪ್ರೇಷ್ಯಸ್ಯ ಸಮಹಾಭಿಷಕ್. ಅವರೇನನ್ವಯ ಮಾಡ್ತಾರೆ ಅಂದ್ರೆ, ಭೀಷ್ಮ್ಯಾಹ ಪ್ರೇಷ್ಯಸ್ಯ, ಭೀಷ್ಮ್ಯಾಹ ಪ್ರೇಷ್ಯಸ್ಯ, ಪ್ರೇಷ್ಯಸ್ಯ ಅಂದ್ರೆ ಕಳಿಸಲ್ಪಟ್ಟವರು, ದೂತರಾಗಿ ಕಳಿಸಿರ್ತಾರಲ್ಲ ಅವರಿಗೆ ಪ್ರೇಷ್ಯ ಅಂತಾರೆ. ಯಾರು ಕಳಿಸಿದ್ದು? ಭೀಷ್ಮಿ ಕಳಿಸಿತ್ತು. ಆದ್ರಿಂದ ಭೀಷ್ಮ್ಯಾಹ ಪ್ರೇಷ್ಯಸ್ಯ, ಭೀಷ್ಮಿಯ ದೂತನಾಗಿ ದಾಸನಾಗಿ ಹೊರಟಿರ್ತಕ್ಕಂಥ ಆ ಬ್ರಾಹ್ಮಣರಿಗೆ ವಾದಿರಾಜರಿಗೆ ಭೀಷ್ಮಿ ಪತಿ ಪ್ರಸಾದಾಕ್ಷಂ, ಭೀಷ್ಮ್ಯಾಹ ಪತಿ ಪ್ರಸಾದಾಕ್ಷಂ, ರುಕ್ಮಿಣೀಪತಿಯಾದ ಶ್ರೀಕೃಷ್ಣನ ಪ್ರಸಾದ ರೂಪವಾದ ಔಷಧವನ್ನ ಈ ಧನ್ವಂತರಿ ರೂಪಿ ಪರಮಾತ್ಮ ನನ್ನ ಕೊಟ್ಟಿದ್ದಾನೆ ಅಂತ. ಅಂದ್ರೆ ಆ ಪತ್ರವನ್ನು ತಂದು ಕೊಟ್ಟರು ಬ್ರಾಹ್ಮಣರು. ಕೃಷ್ಣ ಬಂದ, ಅಷ್ಟು ಬೇಗನೆ ಬಂದು ರುಕ್ಮಿಣಿ ದೇವಿಯನ್ನ ಕರ್ಕೊಂಡು ಹೋಗಿ ತಾನು ವಿವಾಹ ಮಾಡಿಕೊಂಡು ಬಿಟ್ಟ. ಈ ಕಡೆ ರುಕ್ಮಿಣಿ ಹರಣ ಆದ ಮೇಲೆ ಶಿಶುಪಾಲ ಪೆಚ್ಚ ಕೂತ್ಕೊಂಡು, ನಾನೇ ಮದುವೆ ಮಾಡಿಕೊಂಡು ಬಿಡ್ತೇನೆ ಅಂತ ಅಂದಿದ್ದ ಅವನು. ಎಲ್ಲ ಸಿದ್ಧನಾಗಿ ಬಿಟ್ಟಿದ್ದ, ಪಾಸಂಗ ತೊಟ್ಟು ಮಾಲೆ ಹಾಕೊಂಡು ಎಲ್ಲ ರೆಡಿಯಾಗಿದ್ದ. ಇನ್ನೇನು ಮಾಲೆ ಹಾಕಬೇಕು ಅನ್ನುವಾಗ ರುಕ್ಮಿಣಿ ಹರಣ ಆಗೋದು. ಆಗ ವಿಚಾರಿಸಿದನಂತೆ, ಯಾರು ನಾವು ನಾಳೆ ಯಾರಿಗೂ ಗೊತ್ತಾಗಬಾರದು ಅಂತ ತರಾತುರಿಯಾಗಿ ಮುಹೂರ್ತ ಇಟ್ಟು ಮದುವೆ ಮಾಡ್ಕೊಳ್ತಾ ಇದ್ವಿ, ಆ ಕೃಷ್ಣನಿಗೆ ಹೇಳಿದ್ದೆ ಯಾರು ಅಂತ ಸುಧಾ ಅವನಿಗೆ ಹೇಗೆ ಗೊತ್ತಾಯಿತು? ಯಾರು ತಿಳಿಸಿದ್ರು? ಯಾರು ಸುಮ್ಮನಿರ್ಲಾರ್ದವ್ರು ಈ ಬ್ರಾಹ್ಮಣನ ತೋರಿಸಿದ್ರು, ಇವರೇ ಹೋಗಿ ಕರ್ಕೊಂಡು ಬಂದವರು. ಈ ಬ್ರಾಹ್ಮಣ ಹೋಗಿ ಕೃಷ್ಣನಿಗೆ ಸುದ್ದಿ ಮುಟ್ಟಿಸಿ ಕರ್ಕೊಂಡು ಬಂದದ್ದು ಅಂತ ಗೊತ್ತಾದ ಮೇಲೆ ಶಿಶುಪಾಲ ಆ ಬ್ರಾಹ್ಮಣನಿಗೆ ಶಾಪ ಹಾಕಿದ್ದಂತೆ. ಅದೇ ಚೈತ್ಯ ಶಾಪ ಅಕ್ಷರೋಗ. ಏನು ಶಾಪ ಹಾಕಿದ್ದು ಅಂತಂದ್ರೆ, ಈ ಜನ್ಮದಲ್ಲಂತೂ ಆಯಿತು ಮದುವೆ ಆಗಿದೆ ನಿನಗೆ, ನನಗೂ ರುಕ್ಮಿಣಿಗೂ ಆಗಬೇಕಾದ ಮದುವೆ ತಪ್ಪಿಸಿದ್ರಿಂದ ಮುಂದಿನ ಜನ್ಮದಲ್ಲಿ ನಿನಗೆ ಮದುವೆ ಇಲ್ಲದೆ ಹೋಗಲಿ ಅಂತ ಶಾಪ ಹಾಕಿದ್ರು. ಯಾರು? ಶಿಶುಪಾಲ ಶಾಪ ಹಾಕಿದ್ರು ವಾದರಾಜರಿಗೆ, ಈ ರುಕ್ಮಿಣಿ ಪತ್ರ ತಗೊಂಡು ಹೋಗಿ ಕೊಟ್ಟದ್ದಕ್ಕೆ ಇದೇ ದೊಡ್ಡ ಶಾಪ ಆದಾಗಾಯ್ತು. ಅದನ್ನು ಸ್ವೀಕಾರ ಮಾಡಿದ್ರಂತೆ ರಾಜ. ಹೇಗೆ ಮಾಡಿದ್ರು ಅಂದ್ರೆ, ಗಾಂಧಾರಿ ಶಾಪವತ್ತು, ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ರೆ ನನ್ನ ಕುಲ ನಾಶ ಮಾಡಿಬಿಟ್ಟಿ ಕೃಷ್ಣ, ನೀ ಮನಸ್ಸು ಮಾಡಿದ್ರೆ ಉಳಿಸಬಹುದಾಗಿತ್ತು, ನನ್ನ ಕುಲ ನಾಶ ಮಾಡಿಬಿಟ್ಟಿ ಅಲ್ಲ ಅಂತ ಹೇಳಿ ಗಾಂಧಾರಿ ಕೃಷ್ಣನಿಗೆ ಶಾಪ ಹಾಕಿದ್ಲಂತೆ. ಯಾದವರು ಕೂಡ ಪರಸ್ಪರ ಕಲಹ ಮಾಡಿಕೊಂಡು ಹೀಗೆ ನಿನ್ನ ಕುಲ ನಾಶ ಆಗಿ ಹೋಗ್ಲಿ ಅಂತ ಶಾಪ ಹಾಕಿದ್ಲಂತೆ. ನಗ ನಗುತ್ತಾ ಶ್ರೀಕೃಷ್ಣ ಶಾಪ ಸ್ವೀಕಾರ ಮಾಡಿದ. ಯಾಕೆಂದ್ರೆ ಅದು ಬೇಕಾಗಿತ್ತು, ಅವನಿಗೆ ತನ್ನ ಕುಲನೂ ನಾಶ ಆಗೋದು ಬೇಕಾಗಿತ್ತು. ಎಷ್ಟು ದಿವಸ ಅಂತ ಹಂಗೆ ಭೂಮಿಯಲ್ಲಿ ಉಳಿಸೋದು ಅಂತ ಅದನ್ನ ನಿಮಿತ್ತ ಮಾಡಿಕೊಂಡು ಆ ಶಾಪ ಸ್ವೀಕಾರ ಮಾಡಿದ. ಅದರಂತೆ ಆ ಬ್ರಾಹ್ಮಣರು ಕೂಡ ಶಿಶುಪಾಲನ ಶಾಪವನ್ನು ಸ್ವೀಕಾರ ಮಾಡಿಕೊಂಡ್ರು. ಯಾಕೆ? ಮುಂದಿನ ಜನ್ಮದಲ್ಲಿ ಅವರಿಗೂ ಮದುವೆ ಬೇಡವಾಗಿತ್ತು. ಕೃಷ್ಣನ್ ಪೂಜೆ ಮಾಡಬೇಕು, ಬಾಲದಲ್ಲಿ ಸನ್ಯಾಸ ತಗೊಂಡು ಕೃಷ್ಣನ್ ಪೂಜೆ ಮಾಡಬೇಕು, ಮದುವೆ ಆದ್ರೆ ಇವೆಲ್ಲ ಎಲ್ಲಿ ಸಾಧ್ಯ ಅಂತ ಹೇಳಿ ಅವರಿಗೂ ಬೇಕಾಗಿತ್ತು. ಅದನ್ನ ನಿಮಿತ್ತ ಮಾಡಿಕೊಂಡು ಶಾಪವನ್ನ ಸ್ವೀಕಾರ ಮಾಡಿದ್ರು. ಆ ಶಾಪ, ಅದು ಶಾಪ ಅಂತಂದ್ರೆ ಏನು, ಇನ್ನೊಬ್ಬರು ದುಃಖಕ್ಕೆ ಕಾರಣ ಆದ್ರೆ ಶಾಪ, ಇವರಿಗೆ ದುಃಖಕ್ಕೆ ಕಾರಣ ಆಗೋ ಶಾಪ ಆಗಲೇ ಇಲ್ಲದು. ಅದನ್ನ ಕೃಷ್ಣ ಪರಿಹಾರ ಮಾಡಿಬಿಟ್ಟ. ಕೃಷ್ಣನಿಗೆ ಗೊತ್ತಾಯ್ತು, ರುಕ್ಮಿಣಿ ಪತ್ರ ನನಗೆ ತಂದು ಕೊಟ್ಟದ್ದಕ್ಕೆ ಅವರಿಗೆ ಶಾಪ ಬಂದಿದೆ ಅಂತ ಗೊತ್ತಾಗಿ ಕೃಷ್ಣ ಹೇಳಿದಂತೆ, ಶಿಶುಪಾಲ ಶಾಪ ಕೊಟ್ಟಿದ್ದಾನೆ, ಮದುವೆ ಇಲ್ಲ ಅಂತ ನೀವೇನು ಕೊರಗಬೇಡ್ರಿ. ಮದುವೆ ಇಲ್ದಿದ್ರೆ ಏನಾಯ್ತು, ಸನ್ಯಾಸಿಗಳಾಗಿ ವೈಭವದಿಂದ ಪೂಜೆ, ನನ್ನ ಪರ್ಯಾಯ ಪೂಜೆ ಬೇಕಾದಷ್ಟು ಮಾಡುವಂತ್ರಿ, ನಿಮ್ಮ ಪೂಜೆ ತಗೋತೇನೆ ಅಂತ ವರ ಕೊಟ್ಟನಂತೆ. ಇದೇ ಭೈಷ್ಮ್ಯಾಹ ಪತಿ ಪ್ರಸಾದಾಖ್ಯಂ ಪ್ರೇಷ್ಯಸ್ಯ, ಭೈಷ್ಮ್ಯಾಹ ಪ್ರೇಷ್ಯಸ್ಯ ಸಹ ಮಹಾಭಿಷಕ್ ಧನ್ವಂತರಿ ರೂಪಿಯಾದ ಪರಮಾತ್ಮ ಭೀಷ್ಮೀಪತಿ ಪ್ರಸಾದ ರೂಪವಾದ ಔಷಧವನ್ನು ಕೊಟ್ಟಿದ್ದಾನೆ. ಏವಂ ಜ್ಞಾನಾಮೃತಂ ಶ್ರೀಮನ್, ಹೀಗೆ ಜ್ಞಾನಾಮೃತವನ್ನು ಕೂಡ ಅಮೃತ ಕೊಡು. ಧನ್ವಂತರಿಯ ಕೆಲಸ ಏನಂದ್ರೆ ಅಮೃತ ಕೊಡುದು, ಜ್ಞಾನವೇ ದೊಡ್ಡ ಅಮೃತ, ಜ್ಞಾನರೂಪವಾಗಿರತಕ್ಕಂತಹ ಅಮೃತ. ಜ್ಞಾನಂ ಸುಧಾ ಕಲಶಮೇವಚ ಸಂದಧಾನಂ ತಿರೋದ್ರಿಂದ ಜ್ಞಾನಾಮೃತವನ್ನು ಕೂಡ ಕೊಟ್ಟಿದ್ದ. ಸ್ವಮೃತಿಂ ನಾನು ಯಾತೀಹ ಮಾಮೃತಿಂ ತಂ ವದಸ್ವಮೇ ಹಯಗ್ರೀವ ಪ್ರಸಾದೇನ ಶುಭಮೇವ ಭವಿಷ್ಯತಿ. ನನ್ನನ್ನು ಬಿಟ್ಟರೆ ಈ ರೀತಿ ಯಾರು ಜನನ ಮರಣವನ್ನು ಗೆದ್ದವರಿದ್ದಾರೆ? ಹೀಗೆ ಧನ್ವಂತರಿಯ ಪರಮಾನುಗ್ರಹ ಆಗಿರೋದು ಅಂತಂದ್ರೆ ಇಂಥ ಧನ್ವಂತರಿಯ ಅನುಗ್ರಹಕ್ಕೆ ಪಾತ್ರನಾಗಿದ್ದೇನೆ ಅನ್ನೋದನ್ನು ತಿಳಿಸಿದ್ದಾರೆ. ಹನುಮ ಭೀಮ ಮಧ್ವರ ಸಾದೃಶ್ಯ, ಹನುಮನ ಸಾದೃಶ್ಯ ಹೇಳಿದೆ ಮೊನ್ನೆ. ನಾರಾಯಣ ರೂಪಿಯಾದ ಪರಮಾತ್ಮ ಮೇರು ಪರ್ವತದಲ್ಲಿ ಇವರನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ ಭಗವಂತ. ಹನುಮಂತನನ್ನು ರಾಮದೇವರು ಆಲಿಂಗನ ಮಾಡಿಕೊಂಡ ಹಾಗೆ ಭೀಮನ ಸಾದೃಶ್ಯ ಏನು ಅಂತಂದ್ರೆ, ಅಲ್ಲಿ ಮೇರು ಪರ್ವತದಲ್ಲಿರುವಾಗ ಒಬ್ಬ ಕನ್ಯೆ ಇವರನ್ನು ನೋಡಿ ಗಣಯನ್ ಸತುತಂ ದಾರಂ ಉದ್ದೇಶ್ಯ ಮಮ ಸದ್ಗುಣಾನ್ ಅಹಂ ರಾಜಾಧಿರಾಜಶ್ಚ ಪೇತದುತ್ತರ ಜನ್ಮನಿ ಭವಾಮಿ ಸ ಭವಾನೀವ ಮಾಂತು ಯಾಶ್ಯತಿ ಯಾ ಪುರಾ ಮಂದರೇ ಸುಂದರಂ ಮಾಂತು ದೃಷ್ಟ್ವಾ ಕಂದರ್ಪ ಮೋಹಿತ ಇಂದಿರಾಪತಿ ಮಾರಾಧ್ಯ ಭರತಂ ಪ್ರಾಪ ತದ್ವರಂ ಸಾ ಗಮಿಷ್ಯತಿ ಮಾಂ ತಸ್ಮಿನ್ ಜನ್ಮನಿ ಪ್ರಿಯವಾದಿನಿ ಸಾಧಿನಿ ಸ್ವಮನೋರಥಂ ಸಾರ ಸೌಂದರ್ಯ ಸಾರತಃ ಕನಕಾಂಬರ ಸಂವೀತ ಮಣಿಕಾ ಶಿತಭೂಷಣ ಗಣಿಕಾ ಜಾತಿಕಾಂ ತಕ್ವಾ ಧಣಿಕಾ ರವನೂಪುರ. ಒಬ್ಬ ಅಪ್ಸರ ಸ್ತ್ರೀ, ಗಣಿಕಾ ಜಾತಿ ಅಂದ್ರೆ ಒಂದು ಅಪ್ಸರ ಸ್ತ್ರೀ ಒಬ್ಬಳು, ಇವರ ಸೌಂದರ್ಯ ವಾದಿರಾಜರ ಸೌಂದರ್ಯ ಇದನ್ನೆಲ್ಲ ನೋಡಿ ಪತ್ನಿ ಆಗಬೇಕು ಅಂತ ಬಯಸಿದ್ಲಂತ. ಆಗ ಪರಮಾತ್ಮ ಹೇಳ್ತಾನೆ, ಈಗ ಬೇಡ, ಈಗ ಸನ್ಯಾಸಿಗಳು ಮುಂದಿನ ಜನ್ಮದಲ್ಲಿ ಆಗುವಂತೆ. ಮುಂದಿನ ಜನ್ಮದಲ್ಲಿ ಆಗು ಅಂತಂದ್ರೆ ಮುಂದೆ ವಾಯು ಪದವಿಗೆ ಬಂದು ಮತ್ತೆ ಭೀಮನಾದಾಗ ಆಗ ನಿನ್ ಪತ್ನಿ ಆಗು ಅಂತ ಹೇಳಿದ್ರಂತೆ. ಆಯ್ತು ಅಂತ ಹೇಳಿ ಅವಳು ಹೋದ್ಲಂತೆ. ಮುಂದಿನ ಜನ್ಮದಲ್ಲಿ ಗಣಿಕಾ ಜಾತಿಯನ್ನು ಬಿಟ್ಟು ಕನಕಾಂಬರ ಸಂಹಿತಳಾಗಿ ಮುಂದೆ ಆವಾಗ ಪತ್ನಿ ಆಗ್ತಾಳೆ. ನಾನು ರಾಜಾಧಿರಾಜನಾಗ್ತೇನೆ, ಭೀಮಸೇನ ದೇವರು ರಾಜಾಧಿರಾಜರಾಗಿದ್ದ. ಹೀಗೆ ಅಹಂ ರಾಜಾಧಿರಾಜಶ್ಚಾಪಿ ಏತದ್ ಉತ್ತರ ಜನ್ಮನಿ ಭವಾಮಿ ನಾನಾಗ್ತೇನೆ. ಇದು ಭೀಮಸೇನ ದೇವರ ಸಾದೃಶ್ಯ ಅಂದ್ರೆ ಹೀಗಿಟ್ಕೊಳ್ಬೇಕು, ರಾಜಾಧಿರಾಜತ್ವ ಮತ್ತು ಆವಾಗ ಗೃಹಸ್ಥತ್ವ. ಇಲ್ಲಿ ಒಂದು ಶ್ಲೋಕ ಬರೆಸುವಾಗ ರಾಜರು ಹೇಗೆ ಬರೆಸಿದ್ದಾರೆ ಅಂದ್ರೆ, ಗಣಯನ್ ಸತು ತಂ ದಾರಂ ಉದ್ದಿಶ್ಯ ಮಮ ಸದ್ಗುಣಾನ್, ತಂ ದಾರಂ ಉದ್ದಿಶ್ಯ ಮಮ ಸದ್ಗುಣಾನ್ ಗಣಯನ್. ತಂ ದಾರಂ ಅಂತ ಹಾಕಿದ್ದಾರೆ, ಈ ರೀತಿ ಸಂಸ್ಕೃತದಲ್ಲಿ ಪ್ರಯೋಗ ಇಲ್ಲ. ದಾರಾಹ ಪುಂಸಿ, ದಾರ ಶಬ್ದ ಪುಲ್ಲಿಂಗ ಇರ್ತದೆ, ಸರಿ ಬಹುವಚನದಲ್ಲಿರ್ಬೇಕು, ದಾರಾಹ ಅಂತ ಬಹುವಚನದಲ್ಲಿರ್ಬೇಕು. ತಂ ತಂ ದಾರಂ ಅಂತ ಏಕವಚನ ಪ್ರಯೋಗ ಮಾಡಿದ್ದಾರೆ, ಇದು ಹೇಗೆ ಅಂತಂದ್ರೆ ಅದರ ಅಭಿಪ್ರಾಯ ಹೀಗೆ ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಮತ್ತು ದಾರ ಶಬ್ದ ಅದು ಪುಲ್ಲಿಂಗ ಬಹುವಚನ ಅನ್ನೋ ಶಬ್ದ ಸ್ವಭಾವ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ. ದಾರಂ ಅಂತ ಹಾಕಿದ್ದೀನಿ ನಾನು, ಒಬ್ಬಳೇ ಹೆಂಡತಿ ಆದರೂ ಬಹುವಚನ ಹೇಳ್ಬೇಕಂತೆ ದಾರಾಹ ಅಂತ. ಮತ್ತೆಲ್ಲಾದರೂ ದಾರಾಹ ಅಂತಂದ್ರೆ ಬಹಳ ಜನ ಇದ್ದಾರೆ ಅಂತ ತಿಳ್ಕೊಂಡ್ಬಿಡೋದಲ್ಲ, ಸ್ವಭಾವ ಶಬ್ದ ಸ್ವಭಾವ ಹಾಗೆ, ಅದು ಶಬ್ದ ಬಹುವಚನ ಅಷ್ಟೇ ಹೆಂಡತಿ ಒಬ್ಬಳೇ. ಇಲ್ಲಿ ಮಾತ್ರ ಏಕವಚನ ಹಾಕಿದ್ದಾರೆ, ಈ ಶಬ್ದ ಸ್ವಭಾವ ಗೊತ್ತಿಲ್ಲದೆ ಹಾಕಿದ್ದಲ್ಲ. ದಾರ ಶಬ್ದ ಪರೈರ ಇತ್ತಭಿ ದಾರ ಪುಂಸೀತಿವ ಶ್ಚಾರ ಇತಿನೋ ಶಾಬ್ದಕೇ ಇರ್ವೃತಃ ಉದಾರ ಕಾಮಹೀನಶ ಸದಾರ ಪುರುಷೋ ಯಥ. ಅಲ್ಲಿ ಪುಂಸ್ತ್ವ ಅದೆಲ್ಲ ಸುಮ್ಮನೆ ಶಬ್ದ ಸ್ವಭಾವ ಅಂತ ಪ್ರಯೋಗ ಮಾಡಿದ್ದಲ್ಲ, ಮತ್ತು ಏಕವಚನ ವ್ಯತ್ಯಾಸ ಮಾಡಿದ್ದೀನಿ. ಈ ವ್ಯತ್ಯಾಸದಿಂದ ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಬೇರೆಯವರಿಗೆಲ್ಲ ದಾರ ಅಂದ್ರೆ ಹೆಂಡತಿ, ಅವಳು ಒಂದು ರೀತಿ ಸ್ತ್ರೀತ್ವವನ್ನು ಪಡ್ಕೊಂಡೇ ಹೆಂಡತಿಯಾಗಿರ್ತಾಳೆ. ನನ್ನ ವಿಷಯದಲ್ಲಿ ಮಾತ್ರ ನನಗೆ ನಾನು ನಿಷ್ಕಾಮನಾಗಿದ್ದೇನೆ. ಸಕಾಮರಾಗಿದ್ದರೆ ಅಂಥವರಿಗೆಲ್ಲ ಒಬ್ಬ ಸ್ತ್ರೀ ಅಂತ ಬೇಕಾಗ್ತದೆ, ಅವರು ಸರಿ. ನಾನು ನನಗೆ ಸ್ತ್ರೀ ಅಪೇಕ್ಷೆನೇ ಇಲ್ಲ, ಯಾಕೆಂದ್ರೆ ನಾನು ನಿಷ್ಕಾಮ. ಆದ್ದರಿಂದ ನನಗೆ ಒಬ್ಬ ಸ್ತ್ರೀ ಇದ್ರೆ ಅವರು ಪುರುಷ ಇದ್ದಾಗ, ಒಬ್ಬ ಪುರುಷನಿಗೆ ಒಬ್ಬ ಪುರುಷ ಜೊತೆಗಿದ್ರೆ ಏನು ಉಪಯೋಗ? ಅದರಂತೆ ನನಗೆ ಒಬ್ಬ ಸ್ತ್ರೀ ಇದ್ರೂ ಕೂಡ ಪುರುಷ ಇದ್ದಾಗೆ ನನ್ನ ಮೇಲೆ ಯಾವ ಪರಿಣಾಮನೂ ಕೂಡ ಆಗೋದಿಲ್ಲ. ಅಂಥ ನಿರ್ವಿಕಾರ ಸ್ವಭಾವದ ನಿಷ್ಕಾಮ ನಾನಾಗಿರೋದ್ರಿಂದ ಒಬ್ಬ ದಾರ ಬರ್ತಾಳೆ ಬರ್ತಾಳೆ ಅಷ್ಟೇನೆ ಹೊರತು ಅವಳಿಂದ ನನಗೆ ಯಾವ ವಿಕಾರ ಪರಿಣಾಮ ಆಗೋದಿಲ್ಲ ಅಂತ ತೋರಿಸ್ಲಿಕ್ಕೆ ಆ ಶಬ್ದವನ್ನೇ ವ್ಯತ್ಯಾಸ ಮಾಡಿಬಿಟ್ಟಿದ್ದಾರೆ ರಾಜ. ಶಬ್ದ ವ್ಯತ್ಯಾಸ ಮಾಡಿದ್ದಕ್ಕೆ ಇಷ್ಟ ಅಭಿಪ್ರಾಯ ಇತ್ತು. ಅದು ಸುಮ್ಮನೆ ಅವರ ವ್ಯಾಕರಣ ತಪ್ಪು ಇದೆ, ಆದ್ರಿಂದ ಇದು ಸರಿಯಲ್ಲ ಅಂತ ಅನ್ಲಿಕ್ಕೆ ಹೋಗೋದಲ್ಲ. ಈ ರೀತಿ ಕೆಲವು ಕಡೆ ಅದನ್ನು ಸಮರ್ಥನೆ ಮಾಡ್ತಾರೆ. ಇತ್ಯಭಿಪ್ರಾಯತೋ ಏಕವಚನೇಪಿ ಪ್ರಯೋಜಿತ, ಆದ್ರಿಂದಲೇ ನಾನು ವ್ಯತ್ಯಾಸ ಮಾಡಿ ಏಕವಚನೇಪಿ ಪ್ರಯೋಜಿತ ದಾರ ಶಬ್ದ ಪರಿರುಕ್ತ ದೋಷೋಪಿ ಮಮ ನಾಸ್ತ್ಯತಃ. ಅದರಿಂದ ವ್ಯಾಕರಣ ಜ್ಞಾನ ಇಲ್ಲ ಅಂಥದ್ದೆಲ್ಲ ತಿಳ್ಕೊಬೇಡ್ರಿ, ಯಾರೋ ಮಾಡಿದ್ದಲ್ಲ, ಇದು ಕೃತ್ರಿಮ ಅಲ್ಲ ಅಂತ ಕಳಿಸ್ತಾರೆ. ಆಮೇಲೆ ಆ ಪರಮಾತ್ಮ ಈ ವಾದಿರಾಜರನ್ನ ಗರುಡ ದೇವರ ಮೇಲೆ ಕೂಡಿಸ್ಕೊಂಡಂತೆ, ತಾನು ಗರುಡಾರೂಢನಾಗಿ ಇವರನ್ನು ಕೂಡ ಗರುಡನ ಮೇಲೆ ಕೂಡಿಸ್ಕೊಂಡು ತಂದೆ ಹೋಗುವಾಗ ಮಗನ್ನು ತನ್ನ ಗಾಡಿ ಮೇಲೆ ಕೂಡಿಸ್ಕೊತಿರ್ತಾನೆ, ಹಾಗೆ ಗರುಡನ ಮೇಲೆ ತಾನು ಹೋಗುವಾಗ ವಾದಿರಾಜರನ್ನು ಗರುಡನ ಮೇಲೆ ಕೂಡಿಸ್ಕೊಂಡು ಹೊರಟನಂತೆ. ಜಗಾಮ ನಿಮಿಷಾರ್ಧೇನ ಮೇರುಮೂರ್ತಿನ ಸ್ವಮಂದಿರಂ, ಮೇರು ಪರ್ವತದಲ್ಲಿ ಒಂದು ಪರಮಾತ್ಮನ ಮಂದಿರ, ಅಲ್ಲಿ ಕರ್ಕೊಂಡು ಹೋಗಿ ಆ ಮನೆ ತೋರಿಸಿದ್ನಂತೆ, ನೋಡಿ ಮನೆ ಹೇಗಿದೆ ಅಂತ ತೋರಿಸಿದ್ನಂತೆ. ಅಲ್ಲಿಂದ ತಸ್ಮಾದಪಿಯು ಶ್ವೇತದ್ವೀಪಂ, ಶ್ವೇತದ್ವೀಪದಲ್ಲಿ ಅಲ್ಲೊಂದು ಮನೆ ಕಟ್ಟಿಸಿದ್ದೀನಿ ಅಂತ ಕ್ಷೀರ ಸಮುದ್ರ ಕರ್ಕೊಂಡು ಹೋಗಿ ಶ್ವೇತದ್ವೀಪ ಅನ್ನೋ ಮನೆ ತೋರಿಸಿದ್ನಂತೆ. ಶ್ವೇತದ್ವೀಪನೇ ಒಂದು ಮನೆ ಪರಮಾತ್ಮನ್, ಆ ಮನೆಗೆ ಹೆಸರು ಶ್ವೇತದ್ವೀಪ ಅಂದ್ರೆ ಮನೆಗೆ ಹೆಸರು, ಅದೊಂದು ಬರೇ ದ್ವೀಪ ಅಂತ ತಿಳ್ಕೋಬಾರ, ಅದೇ ಒಂದು ಮನೆ. ಕ್ಷೀರ ಸಮುದ್ರ, ಹಾಲಿನ ಸಮುದ್ರ, ಅದರಲ್ಲಿ ಹಾಲು ಕೆನೆಗಟ್ಟಿ ಗಟ್ಟಿಯಾಗಿ ಬಹಳ ಎತ್ತರದ ಮನೆ ಆಗಿದೆ, ಕೆನೆ ಮನೆ. ಕ್ಷೀರ ಸಮುದ್ರ, ಹಾಲಿನ ಸಮುದ್ರ, ಅದರ ಮಧ್ಯದಲ್ಲಿ ಕೆನೆಯಿಂದ ನಿರ್ಮಾಣವಾದ ಮನೆ, ಕೆನೆ ಅಂದ್ರೆ ಅಷ್ಟು ಗಟ್ಟಿ ಕೆನೆ, ಅದರಿಂದ ಮನೆ ನಿರ್ಮಾಣ ಆಗಿದೆ, ಅದರಿಂದ ಶ್ವೇತದ್ವೀಪ ಅಂತ ಬಿಳಿ ಮನೆಗೆ ವಾದರಾಜರೇ ಹೇಳ್ತಾರೆ ಭೂಗೋಲ ವರ್ಣನೆಯಲ್ಲಿ. ಭೂಗೋಲ ವರ್ಣನ ಅಂತ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಅದ್ಭುತವಾಗಿದೆ ಕಲ್ಪನೆಯನ್ನು ಕೊಡ್ತಾರೆ. ಅದನ್ನು ಇಡೀ ಬ್ರಹ್ಮಾಂಡದ ಬಗ್ಗೆ ಭಾಗವತ ಅರ್ಥ ಆಗೋದೇ ಅದನ್ನು ಓದಿದ್ಮೇಲೆ, ಭೂಗೋಲ ವರ್ಣನೆ ಓದಿದ್ಮೇಲೆ ಪಂಚಮ ಸ್ಕಂಧ ಚೆನ್ನಾಗಿ ಅರ್ಥ ಆಗೋದು ಆವಾಗ. ಅಂಥ ಶ್ವೇತದ್ವೀಪಕ್ಕೆ ಕರ್ಕೊಂಡು ಹೋಗಿ ಅದನ್ನು ತೋರಿಸಿದ್ನಂತೆ ಪರಮಾತ್ಮ. ಶ್ವೇತದ್ವೀಪಾದ ಪಿಪ್ಲಾಪ ಪ್ರಕ್ಷದ್ವೀಪಂ ಸುಪಾವನಂ, ಅಲ್ಲಿಂದ ಮತ್ತೆ ಪ್ರಕ್ಷದ್ವೀಪಕ್ಕೆ ಕರ್ಕೊಂಡು ಹೋದಂತೆ. ಇಲ್ಲೊಂದು ಮನೆ ಕಟ್ಟಿಸಿದ್ದೀನಿ ನೋಡು, ಕಟ್ಸಿರ್ತಾರಲ್ಲ ಬೇಕಾದಷ್ಟು ಮನೆ ಕಟ್ಸಿರ್ತಾರೆ, ಈ ಊರಲ್ಲೊಂದು ಆ ಊರಲ್ಲೂ ಒಂದು ದೊಡ್ಡ 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 ಮನೆಗಳನ್ನು ಕಟ್ಟಿಸಿರ್ತಾರೆ. ಪರಮಾತ್ಮ ಜಗದೀಶ, ಇವನಿಗೆ ಅನ್ಯಾಯ ಧನದಿಂದಲ್ಲ, ಪ್ರಾಮಾಣಿಕವಾಗಿ ಕಟ್ಟಿಸಿರೋದಲ್ಲ, ಲಕ್ಷ್ಮೀ ಮೈವಾದ ಅಂಥ ಮನೆಗಳನ್ನು ತೋರಿಸ್ಲಿಕ್ಕೆ ಗರುಡನ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋದ್ನಂತ. ಆ ಪ್ಲಕ್ಷದ್ವೀಪದಲ್ಲಿ ವರುಣದೇವರಿದ್ರಂತೆ, ಆ ವರುಣದೇವರ ಹತ್ರ ಗರುಡನಿಂದ ಇಳಿಸ್ತಾನೆ. ಗರುತ್ಮಾನಂ ಸಮಾಹೂಯ, ಅಲ್ಲಿ ಇಳಿಸಿ ಪ್ಲಕ್ಷದ್ವೀಪದಲ್ಲಿ ಇಳಿಸಿ ಗರುಡ ದೇವೇಂದ್ರನ ಹತ್ರ ಹೋಗಿ ಅಮೃತ ತಗೊಂಡು ಬಾ ಅಂತ ಕಳಿಸಿದ್ನಂತೆ. ಗರುಡ ಅಂತೂ ಅಮೃತ ತರೋದ್ರಲ್ಲಿ ನಿಷ್ಣಾತ, ತಾಯಿಯ ದಾಸ್ಯ ವಿಮೋಚನೆಗಾಗಿ ಅಮೃತ ತಂದಂತು. ಕೇವಲಂ ಯೋನ ಮಾತ್ರೇ ಅಂತಾರೆ, ತಾಯಿಗೆ ಅಮೃತ ಕೊಟ್ಟಂತು. ಮಧ್ವಾಚಾರ್ಯರು ಎಲ್ರಿಗೂ ಅಮೃತ ಕೊಟ್ಟಿದ್ದಾರೆ, ಹಾಗೆ ತಾಯಿಗೆ ಅಮೃತ ಕೊಟ್ಟದ್ದು ಗರುಡ ಪ್ರಸಿದ್ಧಿ. ದೇವೇಂದ್ರನ ಹತ್ರ ಹೋಗಿ ತಂದು ಹೋಗಿ ಅಮೃತ ತಗೊಂಡು ಬಾ ಅಂತ ಕಳಿಸಿದ್ರಂತೆ ಪರಮಾತ್ಮ. ಮಘುವನಾಮೃತ ಮಾನೀಯ ಮಾಮಕಸ್ಯ ಮುನೇರ್ದಿಶ, ದೇವೇಂದ್ರನಿಂದ ಅಮೃತ ತಂದು ಮಾಮಕಸ್ಯ ಮುನೇರ್ದಿಶ, ನನ್ನ ಈ ಶಿಷ್ಯರಿಗೆ ಇವರಿಗೆ ಅಮೃತ ಕೊಡು ಅಂತ ಗರುಡನ್ನು ಕಳಿಸಿದ. ಇತ್ಯುಕ್ತ ಸತುನತ್ವಾಚ ವೈನತೆ ಯೋ ವಿಹಾಯಸ ಗತ್ವಾ ಸ್ವರ್ಗಪತೆ ಸ್ತಚ್ಚ ಶಮೃತಂ ಪಾಪ ಸತ್ವರ. ದೇವೇಂದ್ರನಿಂದ ಅಮೃತ ತಗೊಂಡು ಆದಾಯ ಗರುಡ ಪ್ರೌಢಶ್ಚೊಡ್ಡಿ ಒಡ್ಡೀಯ ಪಕ್ಷಿರಾಟ ಆಢಕೇನಮಿತಂ ಷೋಢಾ ಪ್ರರೂಢಂ ಪೌರುಟಸ್ಥಿತಂ ಪಾಯಾಮಾಸ ಮಾಂ ಪಾಪರಹಿತಂ ಪಿಹಿತಂಕರೆ. ಬಂಗಾರದ ಬಟ್ಲಲ್ಲಿ ಅಮೃತ ಹಾಕಿ ಗರುಡ ತಂದಂತಹ ಅಮೃತವನ್ನು ಹಾಕಿ ಪರಮಾತ್ಮ ಕುಡಿಸಿದ್ದಾನಂತೆ. ಹೀಗೆ ನಮ್ಮ ಅಮೃತ ಪ್ರಾಶನದ ಕಥೆ ಇದು. ಗರುಡನ ಮೇಲೆ ಕುಡಿಸ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ತನ್ನ ತನ್ನ ಮಂದಿರಗಳಿಗೆ ಕರ್ಕೊಂಡು ಹೋಗಿ ಕೊನೆಗೆ ಪ್ರಕ್ಷದ್ವೀಪದಲ್ಲಿ ಅಮೃತ ಕುಡಿಸಿದಂಥ. ಮಮಾಮೃತ ಪ್ರಾಶನಂಚ ಏ ಶೃಣ್ವಂತೆ ನರಾಭುವಿ, ಈ ಅಮೃತ ಪ್ರಾಶನವನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೂ ಕೂಡ ತಥೈವ ಭವತಿ ಅಂತ ಹೇಳಿದಂತೆ, ಅಮೃತ ಪ್ರಾಶನ ಕೃತ್ವ ಅಮೃತತ್ವಂ ಭಜಂತಿತೆ. ಅವರು ಕೂಡ ಇವತ್ತಲ್ಲ ಮತ್ತೊಂದು ದಿವಸ ಅಮೃತ ಪ್ರಾಶನ ಮಾಡಿ ಮುಕ್ತತ್ವವನ್ನು ಪಡೀತಾರೆ, ಅಮೃತತ್ವವನ್ನು ಪಡೀತಕ್ಕಂಥವರಾಗ್ತಾರೆ. ಹೀಗೆ ಭಗವಂತ ಅಮೃತ ಪ್ರಾಶನ ಮಾಡಿಸಿದಂತಹ ಕಥೆ ಮಹಿಮೆ. ಇನ್ನು ಪ್ರತ್ಯಕ್ಷ ಸಿದ್ಧವಾದ್ದು ಎಲ್ಲರೂ ಕೂಡ ನೋಡಿರುವಂತಹದ್ದು. ಧ್ವಜಸ್ತಂಭೋ ದ್ವಿಜಶ್ರೇಷ್ಠ ಭುಜಸ್ತಂಭೇ ಧೃತೋಮಯ ಸುಜನಾನ್ ಭಜಕಾನ್ ವಿಷ್ಣೋತ್ಸವ ಪಾತು ಮಮಹಾತ್ಮಜಾನ್. ತ್ರಿವಿಕ್ರಮದೇವರ ದೇವಾಲಯದ ಎದುರುಗಡೆ ಧ್ವಜಸ್ತಂಭ ಸ್ಥಾಪನೆ ಮಾಡಬೇಕು ಅಂತ ಹೊರಟ್ರೆ ಅದು ನಿಲ್ತಾ ಇದ್ದಿಲ್ಲಂತೆ. ಎಷ್ಟಾದರೂ ಕೂಡ ಅದು ಗಟ್ಟಿಯಾಗಿ ನಿಲ್ಲಿಸಲಿಕ್ಕೆ ಆಗ್ತಾ ಇದ್ದಿಲ್ಲ, ಬೀಳೋ ಸ್ಥಿತಿಯಲ್ಲೇ ಇತ್ತು. ಅಂತಹ ಸಂದರ್ಭದಲ್ಲಿ ಆ ಧ್ವಜಸ್ತಂಭ ನಿಲ್ಲಿಸಿದವನು ನಾನು. ಕುಂಭ ರಾಕ್ಷಸ ಬಿಸಾಡಿದಾಗ ರುದ್ರದೇವರನ್ನು ಹೇಗೆ ನಿಲ್ಲಿಸಿದ್ನೋ ಅದರಂತೆ ಆ ಧ್ವಜಸ್ತಂಭವನ್ನು ಕೂಡ ಬೀಳದಂತೆ ತಡೆ ನಿಲ್ಲಿಸಿದವನು ನಾನು. ಕುಂಜರಾಯುತ ಸತ್ತೋಹಂ, ಧ್ವಜಸ್ತಂಭ ಹಿಡಲಿಕ್ಕೆ ಎಷ್ಟು ಶಕ್ತಿ ಇದೆಯೋ ನಿಮ್ಮಲ್ಲಿ ಅಂತಂದ್ರೆ 10,000 ಆನೆಯಷ್ಟು ಬಲ ನನಗಿದೆ ಅಂತ. ಅಂಥ ಬಲಿಷ್ಠ ನಾನು. ಮಧ್ವಾಚಾರ್ಯರು ಕೂಡ ಬಲ ತೋರಿಸಲಿಲ್ವೇ, ಎಂಥ ಕಲ್ಲನ್ನು ತಂದು ತುಂಗಾ ನದಿ ತೀರಕ್ಕೆ ಇಡಲಿಲ್ವೇ, ಹಾಗೆ ಇವರು ಕೂಡ ತಮ್ಮ ಬಲ ಅಷ್ಟು ಬಲ ಇದೆ ನನಗೆ ಅಂತ ಹೇಳಿದ್ದಾರೆ. ಕುಂಜರಾಯುತ ಸತ್ವಹಂ ಕಂಜನಾಭ ಪ್ರಿಯೇಚ್ಛಯ ಮಂಜುಮತ್ ಪಾಣಿನಾಧತ್ತ ಪಂಜಲೋಚನ ಸನ್ನಿಧವು ಅಂದ್ರೆ ನನ್ನ ಕೈಯಿಂದ ನಾನು ಅದನ್ನ ಧರಿಸಿ ಸ್ಥಿರವಾಗಿ ನಿಲ್ಲಿಸಿದ್ದೇನೆ ಅಂದ್ರೆ ಅರ್ಥ ಆ ಸ್ತಂಭ ಬೀಳುವಾಗ ಅದರಲ್ಲಿ ಹಂಸವಾಹನರಾಗಿರತಕ್ಕಂತಹ ವಾದಿರಾಜರ ಪ್ರತಿಮೆಯನ್ನು ಕೆತ್ತಿಸಿ ಅದನ್ನ ಸ್ಥಾಪನೆ ಮಾಡಿದ್ಮೇಲೆ ನಿಂತಿತ್ತು ಅಂತಂದ್ರೆ ನಾನು ಅಲ್ಲಿ ಸನ್ನಿಹಿತನಾಗಿ ನನ್ನ ಭುಜದಲ್ಲೇ ಅದನ್ನು ಹಿಡಿದು ನಿಲ್ಲಿಸಿದ್ದೀನಿ, ಇದು ನನ್ನ ಶಕ್ತಿ ಅಂತ ತಿಳಿಸಿದ. ಇನ್ನು ಇದೊಂದು ಅದ್ಭುತವಾದ ತವೋತ್ತಮ ಸತೀ ಸೂತಿ ಕಾಲೇ ಚಿತ್ರಂ ಕೃತಂ ಮಯ ಪೂರ್ವೋಕ್ತ ವಾಕ್ಯ ಸತ್ಯಾರ್ಥಂ ಸಾ ಪುತ್ರಿ ಪುತ್ರಕ ಕೃತ ಅಂಶೇನ ಪುಂಸ್ತು ಸಿದ್ಧಾರ್ಥಂ ಅಹಮೇವ ಸಹಾಸುಭಿಃ ಪ್ರವಿಷ್ಟ ಪ್ರತಿರುದ್ಧಂತು ಪ್ರತಿಷ್ಠೇ ಚಾಪ್ಯಮರ್ಷಿತಃ. ಹಿಂದೆ ವಿಪ್ರರಿಗೆ ಹೇಳಿದ್ರಂತೆ ತವಾತ್ಮಕ ಪುಮಾನೇವ ಭೂಸುರೇಶ ಭವಿಷ್ಯತಿ, ಗರ್ಭಿಣಿಯಾಗಿದ್ದು ಹೆಂಡತಿ ನಿನಗೆ ಗಂಡು ಮಗುವೆ ಆಗ್ತದೆ ಅಂತ ಹೇಳಿದ್ರಂತೆ. ಆದರೆ ಗರ್ಭದಲ್ಲಿದ್ದದ್ದು ಹೆಣ್ಣು, ಇವರಿಗೆ ಗೊತ್ತಾಯ್ತು ದಿವ್ಯ ದೃಷ್ಟಿಯಿಂದ ಗಂಡಾಗ್ತದೆ ಅಂತ ಮಾತು ಕೊಟ್ಟಿದ್ದಾರೆ, ಅಲ್ಲಿ ಇದ್ದದ್ದು ಹೆಣ್ಣು. ಆಗ ಎಂಥ ಚಮತ್ಕಾರ ಮಾಡಿದ್ದೀನಿ ನಾನು ಅಂದ್ರೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅಂತ ಭೃತ್ಯನಿಗೆ ತಾನು ಕೊಟ್ಟ ಭಾಷಿತ ಆ ಮಾತು ಪುಮಾನೇವ ತವಾರ್ಭಕ ಭವಿಷ್ಯತಿ, ಗಂಡು ಮಗುವೆ ಹುಟ್ಟುತ್ತೆ ಅಂತ ಹೇಳಿದ್ದು ಸತ್ಯ ಆಗಲಿ ಅನ್ನೋ ಉದ್ದೇಶದಿಂದ ವಾದಿರಾಜರು ಆ ಹೆಣ್ಣು ಮಗು ಗರ್ಭದಲ್ಲಿ ಬೆಳೀತಾ ಇದ್ದಂತ ಹೆಣ್ಣು ಮಗುವನ್ನ ತಮ್ಮ ಮಾತು ಉಳಿಸ್ಕೊಳ್ಳಿಕ್ಕೋಸ್ಕರ ಗಂಡು ಮಾಡಿಬಿಟ್ಟಿದ್ದಾರೆ. ಇಂಥ ಅದ್ಭುತವಾದ ಕಾರ್ಯ ಮಾಡಿದ್ದು ಒಂದು ರೀತಿಯಲ್ಲಿ ಅದ್ಭುತನೆ, ಯಾಕೆಂದ್ರೆ ಸ್ತ್ರೀಯನಾಂ ನೈವ ಹಿ ಪುಂಸ್ತಂ ಸ್ಯಾತ್ ಬಲವತ್ ಕಾರಣ ಇರಬಿ ಅಂತ ಸ್ತ್ರೀಯರಿಗೆ ಪುಂಸ್ತ ಬರೋದೇ ಇಲ್ಲ. ನೀವು ಅದು ಹೇಗೆ ಮಾಡಿದ್ರೆ ಪರಮಾತ್ಮನ ಸೃಷ್ಟಿಯಲ್ಲಿ ಈ ನಿಮಗೆ ವಿರುದ್ಧ ಆಯ್ತಲ್ಲ ಅಂತಂದ್ರೆ ಅಂಶೇನ ಪುಂಸ್ತ ಸಿದ್ಧಾರ್ಥ ಮಹಮೇವ ಸಹಾಸುದ್ದಿ. ಅಲ್ಲಿ ಹೇಗೆ ಆ ಇವಳು ಕಥೆಯಲ್ಲಿ ಬರ್ತದಲ್ಲ ಅಂಬೆಯ ಕಥೆಯಲ್ಲಿ ಶಿಖಂಡಿನಿ ಕಥೆಯಲ್ಲಿ ಬರ್ತದೆ ಸ್ತ್ರೀ ಭೂತ್ವ ಪುಮಾನ್ ಭವಿಷ್ಯತಿ ಅಂತ ರುದ್ರದೇವರು ವರ ಕೊಟ್ಟಿರ್ತಾರೆ ದ್ರುಪದ ರಾಜನೇ. ಗಂಡು ಮಗು ಆಗಬೇಕು ಅಂತ ಒಂದು ತಪಸ್ಸು ಮಾಡಿದ್ರೆ ರುದ್ರದೇವರು ಸ್ತ್ರೀ ಭೂತ್ವ ಪುಮಾನ್ ಭವಿಷ್ಯತಿ ಎಂದಿರ್ತಾರೆ. ಕೊನೆಗೆ ಹಾಗೆ ಆಯ್ತು, ಹುಟ್ಟಿದಂತಹ ಶಿಖಂಡಿನಿ ಹೆಣ್ಣು ಮಗುವಾಗಿ ಹುಟ್ಟಿತು. ಎಷ್ಟೋ ದಿವಸ ಆದ್ಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಕಾಲಾಂತರದಲ್ಲಿ ಮುಸ್ತೋ ಬಂತು, ಅದು ಗರ್ಭದಲ್ಲಲ್ಲ ಹುಟ್ಟಿದ ಮೇಲೆ, ಅದು ಎಲ್ಲಿ ಮದುವೆನೂ ಆದ್ಮೇಲೆ ಹೆಣ್ಣು ಮಗು ಹುಟ್ಟಿದ್ದು. ಗಂಡು ಗಂಡಾಗುತ್ತೆ ಅಂತ ಅಂದಿದ್ರಲ್ಲ ರುದ್ರದೇವರು, ಗಂಡು ಹುಟ್ಟಿದಂತಲೇ ಪ್ರಚಾರ ಮಾಡಿಬಿಟ್ಟಿದ್ದ ಪುಣ್ಯಾತ್ ದೃಪದ ರಾಜ. ಹಾಗಿದ್ರು ಗಂಡಾಗ್ತದೆ ಅಂತ ಅಂದಿದ್ದಾರೆ ರುದ್ರದೇವರು, ಹೆಣ್ಣು ಅಂತ ಪ್ರಚಾರ ಮಾಡಿ ಆಮೇಲೆ ಗಂಡಾಯ್ತು ಅಂತ ಪ್ರಚಾರ ಮಾಡೋದು ಅಸಹ್ಯ ಆಗ್ತದೆ ಅಂತ ಹೇಳಿ ಹುಟ್ಟಿದ ಹೆಣ್ಣು ಮಗುವನ್ನು ಗಂಡು ಅಂತಲೇ ಪ್ರಚಾರ ಮಾಡಿಬಿಟ್ಟಿದ್ದು. ಎಲ್ಲಿ ಕೂಸಿದ್ದಾಗಲೂ ಗಂಡು, ಬೆಳೀತು ದೊಡ್ಡದಾಯ್ತು ಗಂಡು, ಮದುವೆ ವಯಸ್ಸು ಬರೋ ತನಕ ಆವಾಗಲೂ ಗಂಡು ಗಂಡು ಅಂತಲೇ ಪ್ರಚಾರ. ಯಾರ್ಯಾರಿಗೂ ಗೊತ್ತಿಲ್ಲ ದೃಪದ ರಾಜ ಹೆಂಡತಿ ಅವಳಿಗಂತೂ ಗೊತ್ತೇ ಗೊತ್ತು ಸಿಖಂಡಿನಿಗೆ ತಾನು ಹೆಣ್ಣು ಅಂತ ಅನ್ನೋರು ಆಗಲೇ ಇಲ್ಲ ರುದ್ರದೇವರು ಮಾತ್ರ. ಕೊನೆಗೆ ಯಾರೋ ಒಬ್ಬ ರಾಜ ದಶಾರಣ ದೇಶದ ರಾಜ ಮದುವೆನೂ ಮಾಡಿಬಿಟ್ಟ, ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ. ಯಾರಿಗೆ? ದೃಪದ ರಾಜನ ಮಗಳಿಗೆ. ದೃಪದ ರಾಜನ ಮಗಳಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ. ಇಷ್ಟು ನಡೀತು, ಮದುವೆಗೆ ಒಪ್ಪಿದ ಇವನು, ಮದುವೆನೂ ಮಾಡ್ಕೊಂಡ್ಬಿಟ್ಟ. ಯಾಕೆಂದ್ರೆ ಹೇಗಿದ್ರು ಹೇಳಿದ್ದಾರೆ ರುದ್ರದೇವರು ಸ್ತ್ರೀ ಭೂತ್ವ ಪುಮಾನ್ ಭವಿಷ್ಯತಿ ಅಂತ ಹೇಳಿದ್ದಾರೆ. ಅಷ್ಟು ವಿಶ್ವಾಸ ಇಟ್ಟ, ಅಷ್ಟು ವಿಶ್ವಾಸ ಇಟ್ಟು ದಶಾರಣ ರಾಜನ ಮಗಳನ್ನ ಸೊಸೆಯನ್ನಾಗಿ ತಂದುಕೊಂಡ. ಅದುವರೆಗೆ ಇಬ್ಬರಿಗೆ ಗೊತ್ತಿತ್ತು, ಮೂರು ಜನರಿಗೆ ಗೊತ್ತಿತ್ತು, ಯಾರಿಗೆ? ದ್ರುಪದ ರಾಜನಿಗೆ, ಅವನ ಹೆಂಡತಿಗೆ, ಆ ಹುಟ್ಟಿದ ಶಿಖಂಡನಿಗೆ ಗೊತ್ತಿತ್ತು ಹೆಣ್ಣು ಅಂತ. ಈಗ ನಾಲ್ಕನೇವರಿಗೆ ಗೊತ್ತಾಯ್ತು, ದಶಾರ್ಣ ರಾಜನ ಮಗಳಿಗೆ ಗೊತ್ತಾಯ್ತು ಇದು ಗಂಡಲ್ಲ ಹೆಣ್ಣು ಅಂತ ಅವಳಿಗೆ ಗೊತ್ತಾಯ್ತು. ಅವಳು ಹೋಗಿ ತನ್ನ ತಂದೆಗೆ ಹೇಳಿದ್ರು, ಎಂಥ ಕೆಲಸ ಮಾಡಿದ್ರಿ ನೀವು, ನಾನು ತಗೊಂಡು ಹೋಗಿ ಒಂದು ಹೆಣ್ಣಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದೀರಲ್ಲ, ಅವನು ನನ್ನ ಗಂಡ ಗಂಡನೇ ಅಲ್ಲ ಅದು ಹೆಣ್ಣು ಅಂತ. ಆಗ ಅವನು ಯುದ್ಧಕ್ಕೆ ತಯಾರಾದ, ಇಂಥ ಮೋಸ ಮಾಡಿದ್ದೀಯಲ್ಲ ನೀನು, ಬೇರೆ ಬೇರೆ ಮೋಸ ಮಾಡ್ತಾರೆ ಮದುವೆ ಮಾಡ್ಕೋಬೇಕಾದ್ರೆ, ಇದು ಬೇಕಾದಷ್ಟು ಅಂಥ ಕೆಲಸ ಇಂಥ ಕೆಲಸ ಅಂತ ಹೇಳಿ ಮದುವೆ ಮಾಡ್ಕೊಳ್ತು. ಇದು ಹಾಗೆಲ್ಲ, ಹುಟ್ಟಿದ ಹೆಣ್ಣನ್ನು ಗಂಡು ಅಂತ ಹೇಳಿ ಒಂದು ಹೆಣ್ಣನ್ನು ತಂದ್ಕೊಂಡಿದ್ದ. ಆಗ ಯುದ್ಧಕ್ಕೆ ಬರ್ತದೆ ಅಂತಾದಾಗ ಆಗಲೂ ಕೂಡ ಧೈರ್ಯ ದ್ರುಪದ ರಾಜನಿಗೆ ಹೇಳ್ಕಳಿಸಿದಂತೆ, ಬಾ ಯುದ್ಧಕ್ಕೆ ತಯಾರಾಗಿದ್ದೀನಿ ಅಂತ. ನಿನ್ನ ಮಗಳಿಗೆ ಬುದ್ಧಿ ಇಲ್ಲ ಅಷ್ಟೇ, ನಾನೇನು ಮಾಡಲಿ, ನಂದು ಗಂಡು ಮಗುವೇ ಹುಟ್ಟಿದ್ದು ಅಂತ. ವಿಶ್ವಾಸ ಅಂದ್ರೆ ಹಂಗೆ ಇಟ್ಟಿರ್ಬೇಕು ದೇಶಗಳು. ಇನ್ನೇನು ಯುದ್ಧಕ್ಕೆ ಬರೋದು ಅಂತ ತೀರ್ಮಾನ ಆಯಿತು. ಅಷ್ಟೊತ್ತಿಗೆ ಶಿಖಂಡಿನಿ ಇನ್ನು ಕೆಲಸ ಕೆಟ್ಟ ಹೋಗ್ತದೆ ಅಂತ ಹೇಳಿ ತಾನೇ ಮನೆ ಬಿಟ್ಟು ಓಡೋದು. ಮನೆ ಬಿಟ್ಟು ಓಡಿ ಹೋಗಿ ಅಲ್ಲಿ ಒಬ್ಬ ಗಂಧರ್ವ ಇದ್ದ ತುಂಬುರು ಅಂತ, ಆ ಗಂಧರ್ವನಿಗೆ ತನ್ನ ಸ್ತ್ರೀ ದೇಹವನ್ನ ಕೊಡ್ತಾಳೆ ಶಿಖಂಡಿ, ಅವನ ಪುರುಷ ದೇಹವನ್ನ ತಾನು ತಗೊಂಡು. ಇಲ್ಲಿ ಸ್ತ್ರೀಯರಿಗೆ ಪುಂಸ್ತು ಬಂತು ಅಂತ ಕೇಳಿದ್ರೆ ಇದೇ ಶಬ್ದ ಇದೆ ತಾತ್ಪರ್ಯದಲ್ಲಿ, ಪುಂಸ್ತು ಸಿದ್ಧಾರ್ಥಂ. ಆ ಸ್ತ್ರೀ ದೇಹಕ್ಕೆ ಸ್ತ್ರೀಯರಿಗೆ ಪುಂಸ್ತು ಇಲ್ಲ, ಏನು ನೈವ ಸ್ತ್ರೀ ನಾಂ ನೈವ ಹಿ ಪುಂಸ್ತಂ ಸ್ಯಾತ್ ಬಲವತ್ಕಾರಣೈರಪಿ ಆದರೂ ಶಿಖಂಡಿನಿಗೆ ಪುರುಷತ್ವ ಬಂತಲ್ಲ ಅಂತಂದ್ರೆ ಆ ಪುರುಷ ದೇಹ ಬಂತು, ಆದರೆ ಈ ಶಿಖಂಡಿನೇ ಅಭಿಮಾನಿಯಾಗಿ ಆ ಪುರುಷ ದೇಹದಲ್ಲಿ ಇರ್ಲಿಕ್ಕಿಲ್ಲ, ಅದರಲ್ಲಿ ಆ ದೇಹದಲ್ಲಿ ಅಭಿಮಾನಿಯಾಗಿ ಒಂದಂಶದಿಂದ ಆ ತುಂಬರು ಕೂಡ ಪ್ರವೇಶ ಮಾಡಿದ್ದಂತೆ, ಒಂದಂಶದಿಂದ ಅವನು ಪ್ರವೇಶ ಮಾಡಿದ್ದ, ಆದ್ರಿಂದ ಪುರುಷ ದೇಹ ಬಂತು ಅಷ್ಟೇ ಹೊರತು ಸ್ವತಂತ್ರವಾಗಿ ಇವಳು ಅಭಿಮಾನಿಯಾಗಿ ಪುರುಷ ದೇಹ ಪಡಿಲಿಲ್ಲ ಅಂತ ಸಭು ಹೇಳ್ತಾರೆ. ಅದನ್ನೇ ವಾದಿರಾಜ ಸ್ವಾಮಿಗಳು ಈ ಮಾತು ಹೇಳ್ತಾರೆ, ಗರ್ಭದಲ್ಲಿದ್ದ ಪುತ್ರಿ ಪುತ್ರ ಆದದ್ದು ಹೌದು, ಯಾಕೆ ನನ್ನ ಮಾತು ಉಳಿಸ್ಕೊಳ್ಳಿಕ್ಕೋಸ್ಕರ ನಾನು ಹಾಗೆ ಮಾಡಿದೆ, ಆದರೆ ಪರಮಾತ್ಮನ ನಿಯಮಕ್ಕೆ ವಿರುದ್ಧ ಏನೂ ಆಗಲಿಲ್ಲ. ಅಂಶೇನ ಪುಂಸ್ತು ಸಿದ್ಧಾರ್ಥಂ ಅಹಮೇವ ಸಹಾಸವಿಹಿ, ಆ ಪುರುಷ ದೇಹ ಮಾಡಿ ಸ್ವತಂತ್ರವಾಗಿ ಸ್ತ್ರೀಯರಿಗೆ ಪುರುಷ ದೇಹ ಬರಬಾರ್ದಲ್ಲ, ಅದಕ್ಕೆ ನಾನೇ ಒಂದು ಅಂಶದಿಂದ ಅಲ್ಲಿ ಪ್ರವೇಶ ಮಾಡಿ ಹುಟ್ಟಿದ್ದೇನೆ ಅಂತ. ಹೀಗೆ ಪುತ್ರಿಯನ್ನು ಪುತ್ರ ಮಾಡಿ ಹುಟ್ಟಿಸಿದ್ರು, ಪುತ್ರಾಗಿ ಹುಟ್ಟಬೇಕಾದ್ರೆ ನಾನು ಒಂದು ಅಂಶದಿಂದ ಅಲ್ಲಿ ಪ್ರವೇಶ ಮಾಡಿದೆ, ಪುತ್ರವಾಗಿ ಹುಟ್ಟಿದೆ ಅಂತ. ಇದು ಇದು ಬಹಳ ಚಿತ್ರ, ಅದ್ಭುತವಾದ ಆಶ್ಚರ್ಯಕರವಾದದ್ದು. ತವೋತ್ತಮ ಸತೀ ಸೂತಿ ಕಾಲೇ ಚಿತ್ರಂ ಕೃತಮಯ ಪೂರ್ವೋಕ್ತ ವಾಕ್ಯ ಸತ್ಯಾರ್ಥಂ ಸಾ ಪುತ್ರಿ ಪುತ್ರ ಕಷ್ಟ ಅಂಶೇನ ಪುತ್ರ ಪುಂಸ್ತ ಸಿದ್ಧಾರ್ಥಂ ಅಂತ ಅಲ್ಲಿ ಹೇಗೆ ನಡೆದಿದೆಯೋ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಪರಮಾತ್ಮನ ಸೃಷ್ಟಿ ಆದ ನಿಯಮ ಅದಕ್ಕೆ ವಿರೋಧ ಬಾರದಂತೆ ನಾನು ಆ ರೀತಿ ಮಾಡಿದ್ದೀನಿ ಅಂತ ನಿರೂಪಣೆ ಮಾಡಿದ್ದಾರೆ. ಹಾಗೆ ಇನ್ನು ಕೆಲವು ಮಹಿಮೆಗಳು ಮತ್ತು ವೃಂದಾವನದ ಮಹಿಮೆ ಇದೆಲ್ಲ ಇದೆ, ಅದನ್ನು ನಾಳೆ ದಿವಸ ಮುಂದುವರಿಸ್ತಾರೆ.